ஸ்ரீகுருப்போ நம. ஹரிஹிப்போம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சுதம் ஷாபான் மணிக்ரீவ விமோசனம் ஸ்வநாம க்ரஹணாதேவ நிரஸ்த க்ரஹ விக்ரஹம் விருந்தாவன கதம் வந்தே ப்ரஹ்ம ருத்ரேந்திர வந்திதம் ஸ்வாந்த ஸ்தானந்த சய்யாய பூர்ண ஜ்ஞான ரசர்ணசே உத்துங்கபக்தரங்காய மத்வதுர்காப்தயே நம. குருமகில குணஜம் சத்குணைகாதிவாசம் ஷமதம பரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்ய நிர்பூத கஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாக்கராட்சிதானந்தலீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சரிய ஹரிப்ரீதி சுவித்யா வாதசாரிணஹ இஷ்டதான் கஷ்டஹர்த்ருன்னஹ வித்யாமான்யான் முனீன் நம. வாதிராஜ பதத்வந்த்வ வாரிஜாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணுதீர்த்தப்ரதாதே காமாபவந்தேவா சகதோ பிம்பசந்நிதௌ. சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். அஜ்ஞானதிமிரச்சேதம் புத்திசம்பத்ப்ரதாயகம் விஜ்ஞான விமலம் சாந்தம் விஜயாக்ரகுரும் பஜே. ஸ்ரீகுருப்யோ நம. ஹரிஹி ஓம். நம பரஸ்மை புருஷாய பூயசே சதுத்பவஸ்தான நிரோதலீலயா கிரஹீத சக்தி கிருதயாய தேஹினாம் அந்தத்ருவாயானுபலப்த வர்த்மனே. ஆத்யாத்ம பிரகரணத்தில் ஒளவ பகவந்த இத்தானே பிம்பமூர்த்தியாகி நிந்தித்தானே. அவனே எல்லரொழுகூ நின்று அப்பா அம்மா ஹெண்டதி மக்களு மிக்கவரு யார் யார் இருந்தார் பந்து பழக அவரவரல்லி ஆயா ஹெசரிட்டுக்கொண்டு அவல்லல்லி நின்றுக்கொண்டு நம்ம கர்மானுசார அவர மூலக அபிமான கொட்டு அபிமான படஸ்தா இருந்தானே. இவனே தாயி அந்த கரெசிக்கொண்டிது அபிமான தோருவவ. ஹாகாதரே ஒப்ப ஜீவிக அவனொழகிந்து அவனிக பேக்காத எல்லரன்ன கரக்கொண்டு வந்து ஆ ஜீவராசிகளு அது தந்தே தாயி ஹெண்டதி மக்களு அந்த கரெசிக்கொள்ளுவ ஜீவராசிகளு தாவாகி ஆ ஜீவிய மேலே யாவ அபிமான தோரலாரதே இதரூ கூட தானொழகிந்து ஆ ஜீவிகளன்ன இவன மேல அபிமான படு படு அந்த ஹேளி அவரன்ன படுவந்தே மாடுவ பகவந்த யாரிதாரே அவனே நம்ம பிம்பமூர்த்தி. இவனே சர்வத்திர வியாப்தனாகி நமகே எல்லரும் ஆப்தராகிருவந்தே மாடத்தா இத்தானி. தாசராய் அதன்னே ஹெடுத்தாரே சப்த வாகன நிகிழ ஜனரொழு வியாப்தனாடுதரிந்த சர்வரு ஆப்தராகிஹரு எல்ல காலதி ஹிதவகை கொண்டு அந்த பகவந்தனன்ன அனுருத்திய கிருதினஹ பபூவிம. நாவு அந்த பகவந்தன சதா சிந்தன அனுருத்திய நீனே சர்வத்திர இத்திய சர்வத்திர இருவது நீனே. நன்ன ஒழகிருவ சுவாமியே எல்லா கடை வியாபிசித்தானே எல்லா கடை வியாபிசிருவவனே நன்னொழகிதானே அந்த சிந்தனை மாடிதரிந்த நாவு எல்லா ரீதியாத சாதனையன்னு பூர்ணவாகி மாடிதந்தாகுத்தே ஆ மந்திரதிந்த. இன்ன முந்த ஹெடுத்தா இத்தாரே ஆ பகவந்த நாவேனு நம்பி நடிலிக்கு சித்தராகிதேவே. ஆதரே அவனு நன்னவரு பேரேயவரு அந்த விவாக மாடத்தானோ ஏனோ பிரகலாத கூகி கரதரே பந்த த்ருவராஜ தபஸ்ஸு மாடிதரே பந்த நாவு கருதரே பர்த்தா இல்ல மத்தே நம்ம கூகிக்கு தேவ பரல்ல ಎಲ್ಲರಕ್ಕೆ ಬರ್ತಾನೆ, ಅವನಿಗೆ ಬೇಕಾದರೆ ಬರ್ತಾನೆ, ಬೇಡದಿದ್ರೆ ಬರಲ್ಲ ಅಲ್ವಾ. ತಾನಾಗಿ ಬರಬೇಕು ಅಂತಿದ್ರೆ ಬರ್ತಾನೆ, ಇಲ್ಲದಿದ್ರೆ ಇಲ್ಲ ಅಂದ್ರೆ, ಆ ತಾನಾಗಿ ದೇವರಿಗೆ ನಮ್ಮ ಹತ್ತಿರ ಬರಬೇಕು ಅಂತಾದರೆ ಏನು ಮಾಡಬೇಕು? ಪಾರ್ಶಿಯಾಲಿಟಿ ಇದ್ರೆ ದೇವರಿಗೆ, ಇವ್ರ ಹತ್ರ ಹೋಗಬಾರದು ಅಂತ ಮನಸ್ಸಿನಲ್ಲಿದ್ರೆ ಎಷ್ಟು ಕಾಲ ನಾವು ಸೇವಾ ಮಾಡಿದ್ರು ದೇವರು ನಮಗೆ ಮುಖವೇ ನೋಡಲ್ಲ ಅಂತ ಪರಿಸ್ಥಿತಿ ನಮಗಾದರೆ ಗತಿ ಏನು ಅಂದರೆ, ಒಳಗಿರುವ ಭಗವಂತನ ಲಕ್ಷಣವನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಏನು ಪರಿಚಯ? ನ ಬ್ರಹ್ಮಣ ಸ್ವಪರಭೇದ ಮತಿ. ಭಗವಂತನಿಗೆ ಇದು ನನ್ನವರು ಇದು ಬೇರೆಯವರು ಎಂಬ ಭೇದ ಮತಿ ಇಲ್ಲವೇ ಇಲ್ಲಂತೆ. ಅಂದರೆ ನನ್ನವರು ಬೇರೆಯವರು ಅಂತ ಯಾರಿಗೆ ಬರುತ್ತೆ ಅಂದ್ರೆ ಹೇಳುತ್ತಾರೆ. ಈಗ ನೋಡಿ, ಒಂದು ನನ್ನವರು ಬೇರೆಯವರು ಅಂತ ಆಗುವುದು ನಾನಾ ರೀತಿಯಲ್ಲಿ ಆಗ್ತಾ ಬರುತ್ತೆ. ಒಂದು ದೇಶದಿಂದ ತುಂಬಾ ಜನ ಇವರು ನಮ್ಮ ನೋಡಿ, ಇಲ್ಲಿದ್ದಾಗ ಯಾರನ್ನ ಹಿಡಿಸ್ಕೊಳ್ಳಲ್ಲ, ಕರ್ನಾಟಕ ಅದರಲ್ಲಿ ಬೆಂಗಳೂರು ಎಲ್ಲರೂ ಇದ್ದೇವೆ, ಎಲ್ಲ ಬೆಂಗಳೂರು ವಾಸಿಗಳೇ, ಯಾರ ಪಾಡಿಗೆ ಅವರು ಇರ್ತಾರೆ, ಒಬ್ಬರ ಮೇಲೆ ಒಬ್ಬರ ಅಭಿಮಾನ ಉಕ್ಕಿ ಹರಿತಾ ಇದೆಯಾ? ಇಲ್ಲ. ಅದೇ ಇವರು ಫಾರಿನ್ಗೆ ಹೋಗಿದ್ರು, ಅಲ್ಲಿ ಎಲ್ಲ ಅವರೇ, ಅದರಲ್ಲಿ ಒಬ್ಬ ಕನ್ನಡಿಗ ಬಂದು ಅಲ್ಲಿ ಏನೋ ಒಬ್ಬರಿಗೊಬ್ಬರು ಕನ್ನಡದಲ್ಲಿ ಮಾತಾಡ್ಕೊಳ್ತಾ ಇದ್ರೆ ಇವರಿಗೆ ಎಷ್ಟು ಏನು ಆನಂದವೋ ಆನಂದ, ಅದೇ ಇಲ್ಲೇ ಮಾತಾಡ್ತಾರೆ, ಏನೋ ಆನಂದ ಇಲ್ಲ. ಯಾಕೆ? ಇವರು ನಮ್ಮವರು, ನಮ್ಮ ಕನ್ನಡಿಗರು, ನಮ್ಮ ಬೆಂಗಳೂರಿನವರು, ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲೂ ಕೂಡ ನಮ್ಮ ಉತ್ತರ ಕರ್ನಾಟಕದವರು, ದಕ್ಷಿಣ ಕರ್ನಾಟಕದವರು, ಈ ಎಲ್ಲ ಈ ಪ್ರಾಂತೀಯ ದೇಶ ಭೇದದಿಂದ ನಮ್ಮವರು ಬೇರೆಯವರು. ಹೌದಾ? ಇದು ತುಂಬಾ ಇದೆ. ಘಟ್ಟದ ಮೇಲಿನವರು, ಘಟ್ಟದ ಕೆಳಗಿನವರು, ಈ ಯುದ್ಧಗಳು ಬಹಳ ಇವೆ. ಹಾಳಾಗ್ಲಿಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ನಮ್ಮಲ್ಲಿದೆ. ಹಾಳಾಗ್ಲಿಕ್ಕೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ತಲೆಯಲ್ಲಿ ಕೂತಿದೆ. ದೇಶದಿಂದಾಗಿ ನನ್ನವರು ಬೇರೆಯವರು ಅಂತ ದೇವರಿಗೆ ಹಾಕಿರಬಾರದು ಹಾಗೆ ಅಂದ್ರೆ, ಸರ್ವಾತ್ಮನಃ, ಇವ ಇಲ್ಲದ ಜಾಗವೇ ಇಲ್ಲ, ಇವನು ಎಲ್ಲಾ ಕಡೆ ಇದ್ದಾನೆ, ನಮಗೆ ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಇರಲಿಕ್ಕಾಗಲ್ಲ, ಅದಕ್ಕೆ ಒಂದೇ ಕಡೆ ಇದ್ದವರು ನಮ್ಮ ಹತ್ತಿರ ಇದ್ದವರು ನಮ್ಮವರು, ಬೇರೆ ಕಡೆ ಇದ್ದವರು ಬೇರೆಯವರು ಅಂತೀವಿ. ದೇವರಿಗೆ ಯಾಕೆ ಹಾಗಾಗಬಾರದು ಅಂದ್ರೆ, ಇವ ಎಲ್ಲಾ ಕಡೆ ಇರ್ತಾನಾದ್ದರಿಂದ ಇವನಿಗೆ ಈ ದೇಶದವರು ಆ ದೇಶದವರು ಅಂತ ಭೇದ ದೇವರಿಗಿಲ್ಲ. ಇನ್ನು ನಾವು ಏನ್ ಮಾಡುತ್ತೇವೆ, ನಮ್ಮ ಹತ್ತಿರ ಇದ್ದವರು ಬೇರೆಯವರು, ನಮಗೆ ದೂರವಾಗಿರುವವರು. ಇವನು ಹಾಗಲ್ಲ, ಎಲ್ಲರ ಒಳಗೂ ಇವನೇ ಇರ್ತಾನಾದ್ದರಿಂದ ಎಲ್ಲರಿಗೂ ಇವನಿಗೆ ಸಂಬಂಧಪಟ್ಟವರೇ ಅಂದ್ರೆ, ಎಲ್ಲರೊಳಗೂ ಇವನಿರ್ತಾನಾದ್ದರಿಂದ ಸರ್ವಾತ್ಮನಃ ಸಮದೃಶಃ ಸ್ವಸುಖಾನುಭೂತೇ. ಮೂರು ಹೇತುಗಳನ್ನು ಕೊಡ್ತಾ ಇದ್ದಾರೆ, ಕಾರಣಗಳನ್ನ. ದೇವ ಆತನಿಗೆ ತನ್ನ ಪರಭೇದ ಇಲ್ಲ, ತನ್ನವರು ಬೇರೆಯವರು ಭೇದ ಇಲ್ಲ. ಯಾಕೆ ಎಂದು ಹೇಳುತ್ತಾರೆ, ಸಮದೃಶಃ. ನೋಡಿ, ಯಾರು ದೇವರನ್ನ ಬೈದ್ರು ದೇವರಿಗೇನು ಆಗಲ್ಲ, ಯಾರು ಸ್ತೋತ್ರ ಮಾಡಿದ್ರು ದೇವರಿಗೇನು ಆಗಲ್ಲ. ನಮಗಿದೆ, ನಮ್ಮ ಮೇಲೆ ಅಭಿಮಾನ ಪಟ್ಟು ನಮಗೆ ಸಹಾಯ ಮಾಡುವವರು ನಮ್ಮವರು. ಈ ನಮ್ಮವರು ಎಂಬ ಡೆಫಿನೇಷನ್ ಏನು? ನನಗೆ ಸಹಾಯ ಮಾಡುವವರು, ನನ್ನ ಮೇಲೆ ಅಭಿಮಾನ ಪಡುವವರು ನನ್ನವರು. ನನಗೆ ಸಹಾಯ ಮಾಡದವರು, ನನ್ನ ಮೇಲೆ ದ್ವೇಷ ಮಾಡುವವರು ಬೇರೆಯವರು. ನನ್ನವರು ಬೇರೆಯವರು ಎಂಬ ವಿಂಗಡಣೆ ಹೀಗಾಗ್ತಾ ಇದೆ. ದೇವರಿಗಿಲ್ಲ, ಯಾಕೆ ಅಂದ್ರೆ ಅವನಿಗೆ ಯಾರಿಂದ ಏನು ಬೇಕಾಗಿಲ್ಲ. ಅಯ್ಯೋ, ಇವರು ನನಗೆ ಉಪಕಾರ ಮಾಡ್ತಾರೆ ಅಂತ ನನ್ನವರು ಅಂತ ಹೇಳಲಿಕ್ಕೆ ದೇವರಿಗೆ ಯಾರಿಂದ ಉಪಕಾರ ಬೇಕಾಗಿಲ್ಲ, ಅವನಿಗೇನು ಬೇಕಾಗಿಲ್ಲ. ಯಾರಾದರೂ ಅಪಕಾರ ಮಾಡುತ್ತಾರ ಅಂತ ಹೆದರಬೇಕಾ, ದ್ವೇಷ ಮಾಡಬೇಕಾ? ಇವನಿಗೆ ಅಪಕಾರ ಮಾಡುವಂತವರು ಯಾರೂ ಇಲ್ಲ, ಇವನಿಗೆ ಅಪಕಾರ ಮಾಡಲಿಕ್ಕೆ ಆಗಲ್ಲ ಯಾರಿಗೂ ಕೂಡ. ಯಾಕೆ? ಯಾರು ಸ್ವತಂತ್ರರಲ್ಲ. ಆದ್ದರಿಂದ ದೇವರಿಗೆ ನನ್ನವರು ಬೇರೆಯವರು ಅಂತ ಇಲ್ಲ. ಇನ್ನು ಹೇಳುತ್ತಾರೆ, ಇನ್ನೊಂದು ರೀತಿಯಲ್ಲೂ ಹೇಳುತ್ತಾರೆ, ಸ್ವಸುಖಾನುಭೂತೇ ಅಂದರೆ ತನ್ನೊಳಗೆ ತಾನು ಸಸುಖ, ತನ್ನ ಸ್ವರೂಪದಲ್ಲಿರುವ ಸುಖವನ್ನೇ ಅನುಭವಿಸ್ತಾ ಇರುತ್ತಾನೆ ಭಗವಂತ. ಅವನಿಗೆ ಬೇರೆ ಕಡೆಯಿಂದ, ಬೇರೆ ಪದಾರ್ಥಗಳ ಮೂಲಕ, ಬೇರೆ ವ್ಯಕ್ತಿಗಳ ಮೂಲಕ ಸುಖ ಬರಬೇಕಾದ ಅವಶ್ಯಕತೆ ಇಲ್ಲ. ನಮಗಿದೆ. ನಮಗೆ ಸುಖ ಬೇಕಾ? ಪದಾರ್ಥ ಬೇಕು. ನಮಗೆ ಸುಖ ಬೇಕಾ? ವ್ಯಕ್ತಿಗಳು ಬೇಕು. ಸುಖ ಬೇಕಾ? ಇಂದ್ರಿಯಗಳು ಬೇಕು. ಇಷ್ಟಿಲ್ಲದಿದ್ರೆ ಸುಖ ಇಲ್ಲ. ಇಲ್ಲೂ ಆಳವಾಗಿದೆ. ಏನದು? ಪದಾರ್ಥವೇ ಸುಖ ಕೊಡಲ್ಲ, ವ್ಯಕ್ತಿಗಳೇ ಸುಖ ಕೊಡಲ್ಲ, ಇಂದ್ರಿಯಗಳೇ ಸುಖ ಕೊಡಲ್ಲ, ದೇವರೇ ಪದಾರ್ಥದಲ್ಲಿದ್ದು ಪದಾರ್ಥ ನೆಪ ಮಾಡಿ ದೇವರೇ ಸುಖ ಕೊಡುತ್ತಾನೆ, ವ್ಯಕ್ತಿಗಳಲ್ಲಿದ್ದು ವ್ಯಕ್ತಿಗಳ ನೆಪ ಮಾಡಿ ದೇವರೇ ಸುಖ ಕೊಡುತ್ತಾನೆ, ಇಂದ್ರಿಯಗಳಲ್ಲಿದ್ದು ನೆಪ ಮಾಡಿ ದೇವರೇ ಸುಖ ಕೊಡುತ್ತಾನೆ. ದೇವರೇ ನಮಗೆ ಸುಖ ಕೊಡಬೇಕಾದರೂ ನೆಪ ಇಂದ್ರಿಯಗಳು, ಪದಾರ್ಥಗಳು, ವ್ಯಕ್ತಿಗಳು ಬೇಕಾಗ್ತಾ ಇದೆ ನಮಗೆ. ಅದು ನೆಪ ಮಾಡಿಯೇ ಕೊಡತಾ ಇದ್ದಾನೆ. ಎಂಥ ಸುಖ ಕೊಡತಾ ಇದ್ದಾನೆ ಇಲ್ಲಿ? ಸುಖಾನುಭೂತೆ ಅಂತ ಹೇಳಲಿಲ್ಲ, ಸ್ವಸುಖಾನುಭೂತೆ. ತನ್ನ ಸುಖವನ್ನೇ ತಾನು ಪಡುವಂಥವ ದೇವರ ಲಕ್ಷಣ. ಅಂದ್ರೆ ನಾವು ಅದಲ್ಲ ಅಂತ ಅರ್ಥ ಆಯಿತು. ನಾವು ಸ್ವಸುಖಾನುಭೂತಿಗಳಲ್ಲ ಅಂತ ಅರ್ಥ ಆಯ್ತು ಈಗ. ಅಂದರೆ ಪರಸುಖಾನುಭೂತಿಗಳು ಅಂತ. ಇನ್ನೊಬ್ಬರು ಸುಖ ಕೊಟ್ಟರೆ ಪಡ್ತೀವಿ, ಇಲ್ಲದಿದ್ರೆ ಇಲ್ಲ. ಅವಾಗ ಬರುತ್ತೆ ಸುಖ ಅಂದ್ರೆ ಏನು, ಅದು ಪಡೋದು ಅಂದ್ರೆ ಏನು, ಸ್ವಸುಖ ಅಂದ್ರೆ ಏನು, ಬೇರೆ ಕಡೆಯಿಂದ ಬರುವ ಸುಖ ಅಂದ್ರೆ ಏನು ಅಂತ ಮತ್ತೂ ಪ್ರಶ್ನೆ ಬರುತ್ತೆ. ಇಲ್ಲಿ ಹೇಳುತ್ತಾರೆ, ಜೀವನ ಸ್ವರೂಪ ದೇಹ ಇರುತ್ತಲ್ಲ ಅದರೊಳಗೆ ಆನಂದ ತುಂಬಿದೆ ಮುಕ್ತಿ ಯೋಗ್ಯನಾದವನಿಗೆ. ದೇವರಿಗೂ ತನ್ನ ಸ್ವರೂಪದಲ್ಲೇ ಆನಂದ ಇದೆ. ದೇವ ತನ್ನ ಸ್ವರೂಪದಲ್ಲಿರುವ ಆನಂದವೇ ಪಡ್ತಾನೆ, ಬೇರೆ ಆನಂದ ಇಲ್ಲ. ಇಲ್ಲ ಅಂತದ್ದು ಯಾವುದೂ ಇಲ್ಲ. ಜೀವನಿಗೂ ಕೂಡ ಸ್ವರೂಪದಲ್ಲೇ ಆನಂದ ಇದೆ, ಬೇರೊಂದು ಸುಖ ಅವನಿಗೆ ಬೇಕಾಗಿಲ್ಲ. ಆದರೆ ಒಳಗಿರುವ ಸುಖ ಪಡಲಿಕ್ಕೆ ತಾಕತ್ತಿಲ್ಲ. ಅದಕ್ಕೆ ದೇವ ಏನು ಮಾಡಿದ? ಒಳಗಿನ ಸುಖವನ್ನ ಹೊರ ತೆಗೆಯಲಿಕ್ಕೆ ಇಲ್ಲಿ ಕರಕೊಂಡು ಬಂದ. ಒಳಗಿನ ಸುಖ ಅನುಭವಿಸಲಿಕ್ಕೆ ಅಡ್ಡಿಯಾಗಿ ನಮ್ಮ ಸುತ್ತು ಒಂದು ಪೊರೆ ಕೂತಿದೆ, ಅದನ್ನು ಲಿಂಗ ದೇಹ ಅಂತ ಕರೀತಾರೆ. ನಮ್ಮ ಒಳಗಿರುವ ಸುಖ ನಾವು ಅನುಭವಿಸಲಿಕ್ಕೆ ಇಲ್ಲ. ಅದಕ್ಕೆ ಆ ಪೊರೆಯನ್ನ ಕಳಿಯಲಿಕ್ಕೆ ದೇವ ಇಲ್ಲಿ ಕರಕೊಂಡು ಬಂದ. ಆ ಪೊರೆಯ ಮೇಲೆ ಇನ್ನೊಂದು ಪೊರೆ ಕೊಟ್ಟ, ಅನಿರುದ್ಧ ದೇಹ. ಅದರ ಮೇಲೆ ಇನ್ನೊಂದು ಪೊರೆ, ಈ ಸ್ಥೂಲ ದೇಹ ಕೊಟ್ಟ. ಸರಿ, ನಮ್ಮ ಒಳಗಿರುವ ಸ್ವರೂಪ ಸುಖ ನಮಗೆ ಅನುಭವಕ್ಕೆ ಬರಲಿಕ್ಕಿಲ್ಲ. ಈ ಸಂಸಾರ ನೋಡಿದರೆ ನಾ ಈ ಲಿಂಗ ದೇಹ ಒಂದು ಜನ್ಮಕ್ಕೆ ಹೋಗೋದಲ್ಲ, ಅನೇಕ ಜನ್ಮಗಳು ಪಡೆದು ಅಲ್ಲಿ ಸಾಧನೆ ಮಾಡಿದರೆ ಈ ಲಿಂಗ ಶರೀರ ಬಡಕಲಾಗಿ ಹೋಗಬೇಕು. ಮತ್ತೆ ಅಷ್ಟರವರೆಗೆ ಈ ಜೀವನಿಗೆ ಸುಖ ಅಂಬೋದೇ ಇರಲ್ಲ, ಸುಖವೇ ಇಲ್ಲ. ಒಳಗೆ ಸುಖ ಇದೆ, ಅನುಭವಿಸಲಿಕ್ಕಿಲ್ಲ. ಹೊರಗೆ ಯಾವ ಸುಖ ಇಲ್ಲ. ಸುಖ ಅಂತ ಮಾರ್ಕೆಟಲ್ಲಿ ಸಿಗತ್ತಾ? ಸಿಗಲ್ಲ. ಮತ್ತೇನು ಇವನಿಗೆ? ಅದಕ್ಕೆ ಭಗವಂತ ಏನು ಮಾಡಿದ? ಇವನಿಗೆ ಸುಖ ಕೊಟ್ಟ ಅಂತಾರೆ. ಅಲ್ಲ ರೀ, ಸುಖ ಅಂಬುವುದು ಎಲ್ಲಿ ಸಿಗಲ್ಲ ಅಂತೀರಾ? ಜೀವನ ಒಳಗೆ ಇರೋದು ಅಂತೀರಾ? ಅದು ಕೊಡೋದು ಅಂದ್ರೆ ಏನು ಅಂದ್ರೆ ಹೇಳುತ್ತಾರೆ, ಜೀವನ ಒಳಗಿರುವ ಸ್ವರೂಪ ಸುಖವನ್ನ ದೇವ ಕೊಡತಾ ಇಲ್ಲ. ಇವಾಗ ಏನು ಮಾಡುತ್ತಾನೆ? ಈ ಪದಾರ್ಥಗಳ ಮೂಲಕ ತಿಂದರೆ, ಕುಡದರೆ, ನೋಡದರೆ ಏನು ಮಾಡುತ್ತಾನೆ? ಮನಸ್ಸಿಗೆ ವಿಕಾರವನ್ನ ಕೊಡತಾ ಇದ್ದಾನೆ. ಆ ಮನಸ್ಸಿನ ವಿಕಾರವೇ ಈಗ ನಮಗಾಗುವ ಸುಖ. ಜಡವಾದ ಮನಸ್ಸಿದೆಯಲ್ಲ, ಅದು ಪದಾರ್ಥವನ್ನ ಸ್ವೀಕಾರ ಮಾಡಿದಾಗ ವಿಕಾರ ಹೊಂದುತ್ತೆ, ಅದೇ ನಮಗೀಗ ಆಗತಾ ಇರುವ ಸುಖ. ಇಲ್ಲದಿದ್ದರೆ ಕಲಿ ದುರ್ಯೋಧನ ಅವನ ಸ್ವರೂಪದಲ್ಲೇ ಸುಖ ಅಂಬುದು ಎಳ್ಳಷ್ಟು ಇಲ್ಲ. ಅಂಥವ ಭೂಮಿಗೆ ಬಂದಾಗ ಸುಖ ಪಟ್ನ ಇಲ್ವಾ? ನಾನಾ ರೀತಿ ಭೋಗಗಳು ಪಟ್ಟನ ಇಲ್ವಾ? ಮತ್ತೆ ಜೀವ ಸುಖ ಪಡುವುದು ಅಂದ್ರೆ ಅವನ ಸ್ವರೂಪದಲ್ಲಿರುವ ಸುಖವನ್ನು ಮಾತ್ರ ಪಡ್ತಾನೆ ಎಂಬುದಾದರೆ, ಸ್ವರೂಪದಲ್ಲಿ ಸುಖವೇ ಇಲ್ಲದೆ ಇರುವಂತಹ ಕಲಿಗೂ ಇಲ್ಲಿ ಸುಖ ಹೇಗೆ ಬಂತು ಅಂದರೆ ಅದು ಕೇವಲ ಮನಸ್ಸಿನ ವಿಕಾರ ಮಾತ್ರ. ಅದಕ್ಕೆ ದೇವರು ಕೊಟ್ಟ ಮನೋವಿಕಾರ ರೂಪವಾದ ಸುಖ ಅವನಿಗೆ ಕೊಟ್ಟ, ನಮಗೂ ಇವಾಗ ಕೊಡತಾ ಇದ್ದಾನೆ. ಹಾಗಾದರೆ ನಮಗೆ ಈಗ ಸಿಗುವ ಸುಖ ಎಂಥದ್ದು? ಪರ ಸುಖಾನುಭೂತಿ. ಪದಾರ್ಥ ನಮ್ಮಿಂದ ಪರ ಬೇರೆ, ಅದು ನೆಪ ಮಾಡಿಕೊಂಡು ಬರುವ ಸುಖ ಯಾವುದು? ನಮಗೆ ನಮಗಿಂತ ಬೇರೆಯಾದ ವ್ಯಕ್ತಿ, ಆ ವ್ಯಕ್ತಿಯನ್ನ ನೆಪ ಮಾಡಿಕೊಂಡು ಬರುವ ಸುಖ ಪರ ಸುಖಾನುಭೂತಿ. ನಮಗಿಂತ ಬೇರೆ ಆದ್ದು ಈ ಜಡವಾದ ಇಂದ್ರಿಯಗಳು, ಅವುಗಳ ಮೂಲಕ ಬರುವ ಸುಖ ಪರ ಸುಖ. ಆ ಪರ ಸುಖಾನುಭೂತಿ ನಮಗಿದೆ ಅಂದ್ರೆ ಒಂದರ ಮೇಲೆ ಆಧಾರಪಟ್ಟು ಸುಖ. ದೇವರಿಗೆ ಒಂದರ ಮೇಲೆ ಆಧಾರಪಟ್ಟು ಸುಖ ಇಲ್ಲ, ತನ್ನದೇ ಆದ ಸುಖ ತನಗಿದೆ. ಇಷ್ಟು ಡಿಫರೆನ್ಸ್ ದೇವರಿಗೂ ನಮಗೂ. ನಮಗೆ ಒಬ್ಬರ ಮೇಲೆ ಆಧಾರಪಟ್ಟು ಸುಖ ಬರುತ್ತಾದ್ದರಿಂದ ಎಲ್ಲಿಂದ ಸುಖ ಬರ್ತಾ ಇದೆಯೋ ಆ ವಸ್ತುವಿನ ಮೇಲೆ, ಪದಾರ್ಥದ ಮೇಲೆ ಅಭಿಮಾನ ಇರುವುದು ಖಚಿತ. ಯಾವ ವಸ್ತುವಿನಿಂದ ಯಾವ ವ್ಯಕ್ತಿಯಿಂದ ಸುಖ ಬರ್ತಾ ಇಲ್ಲವೋ ಅದು ಬೇಡ ಅನ್ನೋದು ನಮಗೆ ಸರಿಯಾಗಿದೆ, ದೇವರಿಗಲ್ಲ. ಯಾಕೆ? ಒಬ್ಬರಿಂದ ಸುಖ ಬರಬೇಕಾದ ಸ್ಥಿತಿ ದೇವರಲ್ಲಿ ಇಲ್ಲವೇ ಇಲ್ಲ. ತನ್ನದೇ ಆದ ಸುಖದಿಂದ ತಾನು ಕೂಡಿಕೊಂಡಿದ್ದಾನೆ. ಅದಕ್ಕೆ ಭಗವಂತನನ್ನ ಸ್ವಸುಖಾನುಭೂತೆ ಅಂತ ಕರೆದನು ಅಂತ ಸ್ವಾಮಿಗೆ. ಆದ್ದರಿಂದ ಯಾರಾದರೂ ಅವನಿಗೆ ಸುಖ ಕೊಡಬೇಕಾಗಿದ್ರೆ ನನ್ನವರಪ್ಪ ಅಂತ ಹತ್ತಿರ ಕರೀತಾ ಇದ್ದ ಅಂತದ್ ಯಾವುದೂ ಇಲ್ಲ. ಆದ ಕಾರಣ ನಾವು ಭಗವಂತನನ್ನ ನಿಶ್ಚಿಂತೆಯಾಗಿ ನಂಬಬಹುದು. ಯಾಕೆ? ಅವನಿಗೆ ಯಾವ ಭೇದ ಭಾವ ಇಲ್ಲ, ನಮ್ಮನ್ನ ರಕ್ಷಣೆ ಮಾಡಿಯೇ ಮಾಡುತ್ತಾನೆ. ಅವಾಗ ಮತ್ತು ಉಳಿತಲ್ಲ, ಅವರಿಗೆಲ್ಲ ಬೇಗ ಮಾಡುತ್ತಾನೆ, ನಮಗೆಲ್ಲ ಬೇಗ ಮಾಡಲ್ಲ. ಪ್ರಹ್ಲಾದ ಎಲ್ಲರೂ ಕರೆದ್ರೆ ದಾಡನ್ನು ಬಂದ್ಬಿಡ್ತಾನೆ, ನಾವು ಕರೆದ್ರೆ ಬರುವುದೇ ಇಲ್ಲ ಅಂದ್ರೆ ಹೇಳ್ತಾರೆ. ಸಂಸೇವಯ ಸುರತರೋರಿವತೆ ಪ್ರಸಾದ ಸೇವಾನುರೂಪ ಉದಯ ನ ವಿಪರ್ಯಯೋತ್ರ. ಇಲ್ಲಿ ಹೇಳ್ತಾರೆ ಸುರತರು ಅಂದರೆ ವಿಶೇಷವಾದ ಕಲ್ಪತರು. ಅದೇನು ಮಾಡುತ್ತೆ? ಸಂಸೇವಯ, ಯಾರು ಬಂದು ಸೇವಾ ಮಾಡುತ್ತಾರೆ ಅವರ ಸೇವೆಗೆ ತಕ್ಕಂತೆ ಫಲ ಕೊಡುತ್ತೆ. ಸೇವಾ ಮಾಡಲಿಲ್ಲ ಫಲ ಕೊಡಲ್ಲ. ಹಾಗೆ ಭಗವಂತನ ಯಾರು ಚಿಂತನೆ ಮಾಡುತ್ತಾರೆ ಅವರಿಗೆ ಫಲ ಕೊಡುತ್ತಾನೆ, ಮಾಡಲಿಲ್ಲ ಕೊಡಲ್ಲ. ಅಷ್ಟೇ ಅಷ್ಟೇ ಹೊರತು ತಾನಾಗಿ ಇವರಿಗೆ ಕೊಡಬಾರದು ಇವರಿಗೆ ಕೊಡಬೇಕು ಅಂತ ಬುದ್ಧಿ ದೇವರಿಗಿಲ್ಲ. ಸೇವಾ ಅನುರೂಪ ಉದಯ, ಸೇವೆಗೆ ಅನುರೂಪ ಉದಯ. ಯಾರು ಯಾರು ಭಗವಂತನನ್ನ ಹೇಗೆ ಹೇಗೆ ಚಿಂತನೆ ಮಾಡುತ್ತಾರೆ ಅವರಿಗೆ ಹಾಗೆ ಹಾಗೆ ಭಗವಂತ ಅನುಗ್ರಹ ಮಾಡುತ್ತಾರೆ. ನ ವಿಪರ್ಯಯೋ ಅತ್ರ, ಫಲ ವ್ಯತ್ಯಾಸ ಇಲ್ಲೇ ಇಲ್ಲ. ಅಂದ್ರೆ ಚೆನ್ನಾಗಿ ಭಗವಂತನ ಚಿಂತನೆ ಮಾಡಿದ್ರು ಅನುಗ್ರಹ ಮಾಡದೆ ಹೋಗೋದು, ಯಾರೋ ಸುಮ್ಮನೆ ಕರೆದು ಕೊಳ್ಳೆ ಹೋಗ್ಬಿಡೋದು ಇಂಥದ್ದು ದೇವರಲ್ಲಿ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಭಗವಂತನನ್ನ ನಾವು ಈ ತರ ಚಿಂತನೆ ಮಾಡಬೇಕು. ಏನಂತ? ಇವನಿಗೆ ಸ್ವಪರ ಭೇದವಿಲ್ಲ, ಸ್ವಸುಖ ಅನುಭೂತಿ. ಇವೆಲ್ಲ ದೇವರ ಒಂದೊಂದು ಒಂದೊಂದು ಗುಣಗಳನ್ನು ಹೇಳಿದ್ದು. ದೇವರನ್ನ ನಾವು ಆತನಿಗೆ ಸ್ವಪರ ಭೇದವಿಲ್ಲ ಅಂತ ಚಿಂತನೆ ಮಾಡುತ್ತಾ ಬಂದರೆ ನಮ್ಮಲ್ಲೂ ಕೂಡ ಭಗವಂತ ಏನು ಮಾಡುತ್ತಾನೆ? ಸ್ವಪರ ಭೇದವಿಲ್ಲದೆ ಮಾಡುತ್ತಾನಂತೆ. ನಮ್ಮಲ್ಲೂ ಕೂಡ ಏನಾಗುತ್ತೆ ನೋಡಿ, ನಮಗೆ ಬರಬೇಕಾಗಿದ್ದಿದೆ. ನಮಗೆ ಸ್ವಪರ ಭೇದವಿದೆ. ಯಾಕೆ? ಈ ಪದಾರ್ಥದಿಂದ ನೋಡಿ, ತರಕಾರಿ ತಗೊಳ್ತೀರ, ತರಕಾರಿ ತಗೊಳ್ಳಿಕ್ ಹೋಗಿದ್ದೀರ, ಹೋದಾಗ ಅದರಲ್ಲಿ ನಿಮಗಿಷ್ಟವಾದ ಬೆಂಡೆಕಾಯಿ ಬಹಳ ಖುಷಿ ಕೊಡುತ್ತೆ ಅಂದುಕೊಳ್ಳಿ. ಇನ್ನೊಂದನ್ನ ನೋಡಿದ್ರೆ ಆಗಲ್ಲ, ಹಾಗಲಕಾಯಿ ಅದನ್ನ ನೋಡಿದ್ರೆ ಆಗಲ್ಲ. ಯಾಕೆ? ನಿಮಗೆ ಹಾಗಲಕಾಯಿ ರುಚಿ ಕೊಡುತ್ತಾ ಇಲ್ಲ, ಸುಖ ಕೊಡುತ್ತಾ ಇಲ್ಲ, ಬೆಂಡೆಕಾಯಿ ಮಾತ್ರ ಕೊಡ್ತಾ ಇದೆ. ಅದಕ್ಕೆ ಬೆಂಡೆಕಾಯಿ ಬೇಕು, ಹಾಗಲಕಾಯಿ ಬೇಡ. ಪಕ್ಕದಲ್ಲಿ ಬಂದವರು 3 ಕೆಜಿ ಹಾಗಲಕಾಯಿ ತಗೊಂಡ್ರು. ಯಾಕೆ? ಅವ್ರಿಗೆ ಹಾಗಲಕಾಯಿ ಇಷ್ಟ, ಅವ್ರು ಹಾಗಲಕಾಯಿ ಚಟ್ನಿ, ಹಾಗಲಕಾಯಿ ಪಲ್ಯ, ಹಾಗಲಕಾಯಿ ಹುಳಿ, ಹಾಗಲಕಾಯಿ ಸಾರು, ಎಲ್ಲ ಹಾಗಲಕಾಯಿ. ಯಾಕೆ? ಅವ್ರಿಗೆ ಆನಂದ ಕೊಡತಾ ಇದೆ. ಅವರಿಗೆ ಹಾಗಲಕಾಯಿ ಬೇಕು, ಮಿಕ್ಕದ್ದು ಬೇಡ ಅಂದ್ರು. ಇಲ್ಲಿ ಒಂದರಿಂದ ಸುಖ ಬರುವುದರಿಂದ ಅದು ಬೇಕು, ಬಾರದ್ದರಿಂದ ಬೇಡ ಎಂಬುದು ನಮ್ಮಲ್ಲಿ ಕೂತಿದೆ. ಇರ್ಲಿ ಬಿಡಿ ಅಂತೀರಾ, ಇದು ಇದ್ದಷ್ಟು ಕಾಲ ನಾವು ಇಲ್ಲಿಂದ ಮೇಲಕ್ಕೆ ಹೋಗಲ್ಲ, ಇಲ್ಲೇ ಇರ್ತೇವೆ. ಅಂದ್ರೆ ಅರ್ಥ, ನಾವು ಕೂಡ ಸ್ವಪರ ಭೇದ ಇರಬಾರದಂತೆ. ಅಂದ್ರೆ ತರಕಾರಿ ತಗೊಂಡಾಗ ಯಾವುದೇ ತಗೊಳ್ಳಿ, ಇದು ಬೇಕು ಇದು ಬೇಡ ಅಂತಿರಬಾರದು, ಎಲ್ಲ ಒಂದೇ ಆಗ್ಬಿಡ್ಬೇಕು ಅಂದ್ರು. ಅಪ್ಪ ಇದು ಎಲ್ಲಿ ಬರುತ್ತೆ, ನಿಮ್ಗೆ ಆಗಲ್ಲ ಅಂದ್ರೆ ಅದು ಕೇಳ್ತಾ ಇದ್ದಾರೆ. ಇದು ಒಂದ್ಸಲ ಪ್ರವಚನ ಕೇಳಿದ್ರೆ ಬರಲ್ಲ, ಸದಾ ಚಿಂತನೆ ಮಾಡ್ತಾ ಮಾಡ್ತಾ ಒಳಗೆ ದೊಡ್ಡವರ ಅನುಗ್ರಹ ಆದರೆ ಅದು ತಲೆಗೆ ಹೊಕ್ಕರೆ ಬರಬೇಕಾಗಿತ್ತು. ಹೊಕ್ಕುತ್ತೆ, ಆಗುತ್ತೆ, ಇನ್ಸ್ಟೆಂಟ್ ಆಗಿ ಆಗಲ್ಲ. ವಿಷಯ ಅಂತ ತಿಳಿದಿರೋಣ. ಏನದು ಅಂದರೆ, ಭಗವಂತನಿಗೆ ಸ್ವಪರ ಭೇದ ಮತಿ ಇಲ್ಲ, ಅದಕ್ಕೆ ಬೇಕಾದ ವ್ಯವಸ್ಥೆ ಇಲ್ಲ ದೇವರಿಗೆ ಅಂತ ಚಿಂತನೆ ಮಾಡಿದರೆ ನಮಗೂ ದೇವ ಏನು ಮಾಡುತ್ತಾನೆ ಅಂದರೆ, ಆ ಪದಾರ್ಥ ಸುಖ ಕೊಡುತ್ತೆ ಅಂತ ತಿಳುವಳಿಕೆ ನಮಗೆ ಸದಾ ಇರುತ್ತೆ. ಹೌದು ತಾನೆ, ನನಗೆ ಈ ಪದಾರ್ಥ ನನಗೆ ಸುಖ ಕೊಡುತ್ತೆ, ಇದು ಕೊಡಲ್ಲ ಅಂತ ನಮಗೆ ತಲೆಯಲ್ಲಿ ಇರುತ್ತೆ. ಆದರೆ ಭಾಗವತ ಪರಿಚಯ ಮಾಡಿಕೊಡುತ್ತೆ, ಈ ಪದಾರ್ಥ ನಿನಗೆ ಸುಖ ಕೊಡತಾನೆ ಇಲ್ಲ, ಪದಾರ್ಥದೊಳಗೆ ದೇವರು ಸುಖ ಕೊಡತಾ ಇದ್ದಾರೆ. ಇವತ್ತು ಈ ಪದಾರ್ಥ ಇಟ್ಟುಕೊಂಡು ನಿನಗೆ ಸುಖ ಕೊಡತಾನೆ ನೋಡಿ, ಬಹಳ ಜನ ಇರ್ತಾರೆ. ಅಷ್ಟ್ಯಾಕೆ ನಾನೇ ಇದ್ದೇನೆ. ಯಾವ ಪದಾರ್ಥ ನಿಮಗೆ ಇಷ್ಟ? ಇಷ್ಟ ಇಲ್ಲ ಯಾವುದು ಅಂತ ಕೇಳಿ. ನಾವು ಹುಡುಗಿದ್ದಾಗ ಈ ಸುವರ್ಣಗಡ್ಡೆ ಅಂತ ಹೇಳ್ತೀರಾ, ನಾವೆಲ್ಲ ಕಂದಗಡ್ಡೆ ಅಂತೀವಿ, ಸುವರ್ಣಗಡ್ಡೆ ಅಂತಾರೆ. ಹುಡುಗರಿದ್ದಾಗ ಅದನ್ನು ನೋಡಿದ ಕೂಡಲೇ, ಅದರ ತರಕಾರಿಯಿಂದ ಮಾಡಿದ ಸುವರ್ಣಗಡ್ಡೆಯಿಂದ ಮಾಡಿದ ನೋಡಿದ ಕೂಡಲೇ ಕಲ್ಲೋ ಬರ್ತಾ ಇತ್ತು ನನಗೆ, ಬಾಯಿಗೆ ಹಾಕೊಳ್ಳೋದಲ್ಲ. ನೋಡಿದ ಕೂಡಲೇ ನಾವು ಬೇಡ ಬೇಡ ಅಂತ ನಾವು ದೂರ ಹೋಗ್ತಾ ಇದ್ವಿ. ಇವಾಗ ನನಗೆ ಬಹಳ ಇಷ್ಟವಾದ ತರಕಾರಿ ಅದು, ಸುವರ್ಣಗಡ್ಡೆ ಪಲ್ಯ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ನನಗೆ. ಹುಡುಗಿದ್ದಾಗ ಬಹಳ ಅದು ನೋಡಿದ ಕೂಡಲೇ ಬೇಡ ಅಂದ್ಬಿಡ್ತಾ ಇದೆ, ಮನೆಗೆ ತರ್ತಾ ಇದ್ದಿಲ್ಲ, ಆ ತರ್ತಾನೆ ಜಗಳಾಡ್ತಾ ಇದೆ, ನನ್ನ ಹೆದರಿಕೆಯಿಂದ ತರ್ತಾನೇ ಇದ್ದಿಲ್ಲ ಮನಕ್ಕೆ. ಯಾಕೆ ಹೀಗಾಯಿತು? ಇಷ್ಟೇ ವ್ಯತ್ಯಾಸ. ಆ ತರಕಾರಿಯಲ್ಲಿ ಇದ್ದುಕೊಂಡು, ನನ್ನ ಬುದ್ಧಿಯಲ್ಲಿ ಇದ್ದುಕೊಂಡು ದೇವ ಸುಖ ಕೊಡಲಿಲ್ಲ, ರಿವರ್ಸ್ ಮಾಡುತ್ತಾ ಇದ್ದ. ಈಗ ಅದರಲ್ಲಿ ಇದ್ದುಕೊಂಡು ಸುಖ ಕೊಡತಾ ಇದ್ದಾನೆ, ಬೇಕಾಯಿತು. ಹಾಗಾದರೆ ನಾನು ಪದಾರ್ಥ ದ್ವೇಷ ಮಾಡಲು, ಪದಾರ್ಥ ಹತ್ತಿರ ಕರೀಲು ಅಂದ್ರೆ ಅದು ಮುಖ್ಯ ಅಲ್ಲ. ಒಳಗೆ ಸ್ವಾಮಿ ನಿಂತು ಸುಖ ಕೊಡಬೇಕು ಅಂದುಕೊಂಡ ಆ ಪದಾರ್ಥ ಹತ್ತಿರ ಆಗುತ್ತೆ, ಬೇಡ ಅಂತ ದೇವರು ಅಂದುಕೊಂಡ್ರೆ ಅದೇ ಪದಾರ್ಥ ದೂರ ಆಗಿ ಬಿಡುತ್ತೆ. ಇಷ್ಟು ತಿಳುವಳಿಕೆ ನಮಗೆ ಬಂದರೆ ಏನಾಗುತ್ತೆ ಅಂದರೆ, ಯಾವ ಪದಾರ್ಥದ ಮೇಲೂ ದ್ವೇಷ ಬರಲ್ಲ, ಯಾವ ಪದಾರ್ಥದ ಮೇಲೂ ವಿಶೇಷವಾಗಿ ಅಭಿಮಾನ ಉಕ್ಕಿ ಹರಿಯಲ್ಲ. ನನ್ನ ಸ್ವಾಮಿ ಕೊಡತಾ ಇದ್ದಾನೆ ಅಂತ ಏನು ಬಿದ್ದರೂ ಹರೇ ನಿನ್ನ ಸಂಕಲ್ಪ ಅಂತ ಸ್ವೀಕಾರ ಮಾಡುವ ಬುದ್ಧಿ ನಮಗೆ ಬರುತ್ತೆ. ಅದಕ್ಕೆ ಹೇಳ್ತಾರೆ, ನಮಗೆ ಈ ಒಂದು ಸಾಧನಾ ಮಾರ್ಗದಲ್ಲಿ ಹೋಗಬೇಕಾದರೆ ದ್ವಂದ್ವ ಸಹಿಷ್ಣುತಾ ಬರಬೇಕು, ಎರಡನ್ನೂ ತಟ್ಟಿಕೊಳ್ಳಬೇಕಂತೆ. ಏನು ತಟ್ಟಿಕೊಳ್ಳುವುದು ಅಂದರೆ, ಸುಖ ದುಃಖ ಎರಡನ್ನ ಸರಿಯಾಗಿ ನೋಡಬೇಕಂತೆ. ಅದು ಹೇಗೆ ನೋಡೋದು ಅಂದ್ರೆ, ಹೇಳ್ತಾರೆ ಒಂದು ಪದಾರ್ಥವನ್ನು ತಗೊಂಡಾಗ ಸುಖ ಬಂತು, ಅದಕ್ಕೆ ಹಿಗ್ಗೋದು ಬೇಡ. ಒಂದು ಪದಾರ್ಥ ತಗೊಂಡಾಗ ದುಃಖ ಬಂತು, ಅದು ಕುಗ್ಗೋದು ಬೇಡ. ಚಿಂತನೆ ಹೇಗೆ? ಸ್ವಾಮಿಯೇ ಇದರಲ್ಲಿ ನಿಂತು ನನ್ನ ಕರ್ಮಾನುಸಾರ ಸುಖ ಕೊಡತಾ ಇದ್ದಾನೆ, ಸ್ವಾಮಿಯೇ ಇನ್ನೊಂದು ಪದಾರ್ಥದಲ್ಲಿ ನಿಂತು ನನ್ನ ಕರ್ಮಾನುಸಾರ ದುಃಖ ಕೊಡತಾ ಇದ್ದಾನೆ. ಆ ಸುಖ ದುಃಖಗಳೆರಡೂ ಕೂಡ ನನ್ನ ಕರ್ಮಾನುಸಾರ ಒಳ್ಳೆಯದಕ್ಕೇ ಕೊಡತಾ ಇದ್ದಾನೆ ಅಂತ ತಿಳಿದರೆ, ಯಾವ ಪದಾರ್ಥ ತಿನ್ನುವಾಗ ಏನೇನು ಬಂದರೂ ಹರೇ ನಿನಗರ್ಪಿತ ಅಂತ ಹೋಗ್ತಾ ಇರ್ತೇವೆ. ಪದಾರ್ಥದ ಮೇಲೆ ವ್ಯಾಮೋಹ, ಇದು ಬೇಕು ಇದು ಬೇಡ ಅಂಬುದು ಬಿಟ್ಟು ಹೋಗುತ್ತೆ. ಇದು ಬಿಡಬೇಕಾ? ಇಷ್ಟೊತ್ತು ಹೇಳಿದೆ, ಹೌದಾ? ಪದಾರ್ಥದ ಮೇಲೆ ವ್ಯಾಮೋಹ ಬಿಡಬೇಕು, ಬಿಡಬೇಕಾದ್ರೆ ಏನ್ ಬೇಕು? ಪದಾರ್ಥ ಸುಖ ಕೊಡಲ್ಲ, ಪದಾರ್ಥ ದುಃಖ ಕೊಡಲ್ಲ, ಪದಾರ್ಥದೊಳಗಿರುವ ದೇವರು ಕೊಡುತ್ತಾರೆ, ಪದಾರ್ಥವೇ ಕೊಡಲ್ಲ ಅನ್ನೋ ಬುದ್ಧಿ ಬರಬೇಕು. ಆ ಬುದ್ಧಿ ಇದ್ರೆ ನಮಗೆ ಎರಡನ್ನು ಒಂದೇ ತರ ನೋಡುತ್ತೀವಿ. ಆ ಬುದ್ಧಿ ಯಾರು ಕೊಡುತ್ತಾರೆ? ನಾವು ತಂದುಕೊಳ್ಳೋದ, ಒಳಗಿದ್ದವ ಕೊಡೋದ? ಅಂದ್ರೆ ಒಳಗಿದ್ದ ಭಗವಂತನೇ ನಮಗೆ ಕಾಲಕಾಲಕ್ಕೆ ನೆನಪು ಕೊಡಬೇಕು. ಏನಂತ ನೋಡಪ್ಪ, ನಾನೇ ಕೊಡ್ತೇನೆ ಸುಖ, ನಾನೇ ಕೊಡ್ತೇನೆ, ಪದಾರ್ಥ ಕೊಡಲ್ಲ, ಪದಾರ್ಥ ಕೊಡಲ್ಲ ಅಂತ ಯಾವಾಗ್ಲೂ ಬಲ್ಬ್ ತರ ಬೆಳಗ್ತಾನೇ ಇರಬೇಕು. ಹಾಗೆ ಬೆಳಗಿಸೋದು ಯಾರು? ದೇವರು. ಈಗ ಬೆಳಗ್ತಾ ಇದೆಯಾ? ಬೆಳಗ್ತಾ ಇಲ್ಲ. ದೇವರೇ ಕೊಡ್ತಾ ಇಲ್ಲ. ದೇವರನ್ನ ಕೇಳಿದು, ಯಾಕೆ ಸ್ವಾಮಿ ಕೊಡ್ತಾ ಇಲ್ಲ? ಪುರಾಣದಲ್ಲಿ ಏನು ಹೇಳಿಸ್ತೀಯ? ಇಲ್ಲಿ ನೋಡಿದ್ರೆ ಕೊಡಲ್ಲ. ಯಾಕೆ? ನಿನ್ನ ಪಾಪ ಕೂತಿದೆ, ಬೇಕಾದಷ್ಟು ಹಿಂದಿನ ಪಾಪ ಕೂತಿದೆ. ಅದಕ್ಕಾಗಿ ಪುರಾಣದಲ್ಲಿನ ಒಂದು ಗಂಟತ್ತು ನೀನು ಕೇಳಿದ್ರೂ ಕೂಡ ಪುರಾಣದಲ್ಲಿ ಪದಾರ್ಥ ಸುಖ ಕೊಡಲ್ಲ, ದೇವರೇ ಸುಖ ಕೊಡುತ್ತಾರೆ ಅಂತ ನಾನೇ ಹೇಳಿಸ್ತೇನೆ. ಪುರಾಣದಿಂದ ಹೊರಗೆ ಹೆಜ್ಜೆ ಹಾಕಿದ ಕೂಡಲೇ ಮತ್ತ ಅದೇ ನಾನೇ ಕೊಡ್ತೇನೆ. ಯಾಕೆ ಹೀಗ್ ಮಾಡ್ತೀಯಪ್ಪ ಅಂದ್ರೆ, ಮನೆಗೆ ಹೋದ ಮೇಲೆ ಸತತ ದೇವರೇ ಸುಖ ಕೊಡುತ್ತಾರೆ ಎಂಬ ಅನುಷ್ಠಾನಕ್ಕೆ ಬೇಕಾದ ಪುಣ್ಯ ಇಲ್ಲ, ಅಡ್ಡಿಯಾದ ಪಾಪ ಕೂತಿದೆ. ಅದು ಇರೋ ಪರ್ಯಂತ ನೀನು ಎಷ್ಟು ಸಲ ಪ್ರವಚನ ಕೇಳಿದರು, ಪ್ರವಚನ ಕಾಲಕ್ಕೆ ವೈರಾಗ್ಯ ಬರುತ್ತೆ, ಮನೆಗೆ ಹೋದ ಮೇಲೆ ಹೊರಟೋಗ್ತಾ ಬರುತ್ತೆ, ನಾನೇ ತೆಗಿತೇನೆ ಅಂತ. ಇದು ಪ್ರಾಕ್ಟಿಕಲ್ ಬರ್ನಿಂಗ್ ಪ್ರಾಬ್ಲಮ್ ಅಲ್ವಾ? ಸುಮ್ಮನೆ ಪ್ರವಚನ ಕೇಳಿ ಹೋಗೋದಲ್ಲ, ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಆಗ್ಬೇಕು. ಇಲ್ಲಾಂಗಿದ್ರೆ ಈ ಒಂದು ಗಂಟೆ ಟಿವಿ ನೋಡ್ತಾ ಕೊಡ್ಬೋದಾಗಿತ್ತಲ್ಲ. ಇದರಿಂದ ಚೂರು ಪ್ರಯೋಜನ ಇಲ್ಲ ಜೀವನದಲ್ಲಿ. ಒನ್ ಅವರ್ ಟೈಮ್ ಪಾಸ್ ಇಲ್ಲಿ ಬರೋದಾದ್ರೆ ಯಾಕ್ರಿ ಇಲ್ಲಿ ಬರಬೇಕು? ಹಾಗಾದ್ರೆ ಜೀವನದಲ್ಲಿ ಪರಿಣಾಮ ಆಗ್ಬೇಕಲ್ಲ. ನಿತ್ಯ ನೋಡಿದ್ರೆ ಬರ್ನಿಂಗ್ ಪ್ರಾಬ್ಲಮ್ ಕೂತ್ಕೊಂಡಿದೆ. ಇಲ್ಲಿ ಕೇಳಿರ್ತೀವಿ, ಅನುಷ್ಠಾನ ಬರಲ್ಲ, ಏನ್ ಮಾಡಬೇಕು? ಅವನ್ನೇ ಕೇಳಬೇಕಲ್ಲ. ಅವನೇ ಅಂದ, ನಾನೇ ಕೊಡಲ್ಲ ನಿಮಗೆ. ಮೊದಲು ಪುರಾಣ ಕೇಳುವ ಪುಣ್ಯವೂ ಇದ್ದಿಲ್ಲ, ಅದಕ್ಕೆ ಇಲ್ಲೇ ಬರುಸ್ತಾ ಇದ್ದಿಲ್ಲ. ಈಗ ಚೂರು ಚೂರು ಪುರಾಣ ಕೇಳುವ ಪುಣ್ಯ ಇದ್ದದಕ್ಕೆ ಪುರಾಣಕ್ಕೆ ಬಂದು ಕೊಡುವಂತೆ ಮಾಡ್ತಾ ಇದ್ದೇನೆ. ಕೇಳಿದಷ್ಟು ಮಾತ್ರಕ್ಕೆ ಅನುಷ್ಠಾನ ಬರಬೇಕಾ? ಬರಲ್ಲ, ನಾನೇ ಕೊಡಲ್ಲ. ಯಾಕೆ? ಪಾಪ ಕೂತಿದೆ. ಅವಾಗ ಕೇಳಿದವು, ಸ್ವಾಮಿ ಇದು ನನ್ ಬೇಕಾದ್ರೆ ಏನು ಮಾಡಲಿ? ನೀನೇ ಕೊಡಬೇಕಲ್ಲ ನನಗೆ. ಏನದು? ಪದಾರ್ಥದಲ್ಲಿ ನೀನೇ ಇದ್ದೀಯ, ವ್ಯಕ್ತಿಗಳಲ್ಲಿ ನೀನೇ ಇದ್ದೀಯ, ನೀನೇ ಸುಖ ಕೊಡ್ತೀಯ, ಪದಾರ್ಥ ಕೊಡಲ್ಲ, ವ್ಯಕ್ತಿಗಳು ಕೊಡಲ್ಲ. ಈ ತಿಳುವಳಿಕೆ ಸದಾ ನನಗೆ ಬರಬೇಕು. ಬರಬೇಕಾದ್ರೆ ನೀನೇ ಕೊಡಬೇಕು, ನೀನೇ ಕೊಡಬೇಕಾದ್ರೆ ನಾನೇನ್ ಮಾಡಲಿ ಅಂದ್ರೆ, ಅದಕ್ಕೆ ದೇವರು ಹೇಳ್ತಾರೆ, ನನ್ನ ಗುಣಚಿಂತನೆ ಮಾಡು. ಏನಂತ? ದೇವರಿಗೆ ಸ್ವಪರ ಭೇದವಿಲ್ಲ, ಸ್ವಪರ ಭೇದವಿಲ್ಲ. ಅವ ಸ್ವಸುಖ ಅನುಭೂತಿ, ತನ್ನೊಳಗೆ ಸುಖ ಪಡತಾನೆ. ಬೇರೊಂದು ಕಡೆಯಿಂದ ದೇವರಿಗೆ ಸುಖ ಬರಬೇಕಾಗಿಲ್ಲ. ಇಂಥ ಸ್ವಾಮಿ ಅವನಿಗೆ ಇನ್ನೊಂದು ಬೇರೆ ಅಂತ ಈ ಬುದ್ಧಿ ದೇವರಿಗಿಲ್ಲ ಎಂಬುದನ್ನ ಸತತ ನಾವು ಚಿಂತನೆ ಮಾಡುತ್ತಾ ಬಂದರೆ ದೇವರ ಗುಣವನ್ನ, ದೇವರ ಗುಣ ಅಂದ್ರೆ ದೇವರಂದ್ರೂ ಒಂದೇ, ಅದು ಚಿಂತನೆ ಮಾಡುತ್ತಾ ಬಂದರೆ ಈ ಗುಣ ನಮ್ಮಲ್ಲಿ ಮೂಡಲಿಕ್ಕೆ ಅಡ್ಡಿಯಾದ ಪಾಪ ಈ ಗುಣ ಚಿಂತನೆಯಿಂದ ಹೋಗಿಬಿಡುತ್ತೆ. ಈ ಗುಣ ನಮ್ಮಲ್ಲಿ ಮೂಡಲಿಕ್ಕೆ ಬೇಕಾದ ಪುಣ್ಯ ಗುಣಚಿಂತನೆಯಿಂದ ಬರುತ್ತೆ. ಇದು ಗುಣಚಿಂತನೆಯ ರಹಸ್ಯ. ಇಡೀ ನಮ್ಮ ಜೀವನ ಪೂರ್ಣ ಸಾಧನೆ ಅಂದ್ರೆ ಏನು ಅಂತ ಕೇಳುತ್ತೀರ? ಚಿಕ್ಕದಾಗಿ ಹೇಳಿಬಿಡುತ್ತಾರೆ. ಆಯಾ ಕಾಲದಲ್ಲಿ ನಮ್ಮ ಒಳ್ಳೆ ಸಾಧನೆ ಆಗಬೇಕಾದರೆ ನಮ್ಮಲ್ಲಿ ಒಳ್ಳೆ ಒಳ್ಳೆ ಗುಣಗಳು ಮೂಡಿ ಬರಬೇಕು. ಆಯಾ ಗುಣಗಳು ಬಂದ್ರೆ ಒಳ್ಳೆ ಸಾಧನೆ ಆಗುತ್ತೆ. ಆ ಗುಣಗಳು ಬರಬೇಕಾ? ಆ ಗುಣ ಇರುವಂತ ಅಂತ ಅಪ್ರಾಕೃತ ಗುಣ ಇರುವಂತ ದೇವರನ್ನ ಒಂದೊಂದು ಸಲ ಚಿಂತನೆ ಮಾಡಿ ಮಾಡಿ ಅಂತಂತ ಗುಣಗಳನ್ನು ಪಡೆಯೋದೇ ಜೀವನದ ಸಾಧನೆ. ಒಟ್ಟಾರೆ ಇಡೀ ಹುಟ್ಟಿದಾಗಲಿಂದ ಸಾಯೋ ಪರ್ಯಂತ ಸಾಧನೆ ಏನು ಮಾಡಿದ್ದೀಯ ಅಂತ ಒಂದು ಮಾತು ಕೇಳಿದರೆ ಸುಧಾ ಎಲ್ಲ ಓದಿಕೊಂಡು, ಸುಧಾ ಎಲ್ಲ ಓದಿದ ಮೇಲೆ ಒಂದು ಮಾತು ಕೇಳಿದ್ರು ಯಾರೋ ಪರೀಕ್ಷೆ ಕಾಲಕ್ಕೆ, ಸುಧಾ ಅಂದ್ರೆ ಏನು? ಈ ಅಧ್ಯಾಯದಲ್ಲಿ ಏನಿದೆ ಅಂದ್ರೆ ಅರ್ಥ ಆಗುತ್ತೆ, ಉತ್ತರ ಕೊಡ್ತೀನಿ. ಯಾಕೆ ಪಂಕ್ತಿ ಪಂಕ್ತಿ ಬಾಯಿಪಾಠ ಆಗಿದೆ. ಆ ಅಧ್ಯಾಯದಲ್ಲಿ, ಈ ಸೂತ್ರದಲ್ಲಿ, ಆ ಅಧಿಕರಣದಲ್ಲಿ ಎಲ್ಲ ಗೊತ್ತು. ಆದ್ರೆ ಅವರು ಅಂತ ಕ್ವಶನ್ ಏನು ಕೇಳಿಲ್ಲ. ಸುಧಾ ಅಂದ್ರೆ ಏನು, ನಿನ್ಗೇನು ಅನುಭವಕ್ಕೆ ಬಂತು ಅಂದ್ರೆ ಸುಮ್ಮನೆ ಕೊಡ್ತೀನಿ ಅಲ್ವಾ. ಅದನ್ನೇ ಹೇಳ್ತಾ ಇದ್ದಾರೆ, ಅನುಭವಕ್ಕಿಟ್ಟವರ ಮಾತು, ಸುಧಾ ಅನುಭವಕ್ಕಿಟ್ಟವರ ಮಾತು ಏನದು ಅಂದರೆ, ದೇವರ ಅಪರೂಪವಾದ ಗುಣಗಳನ್ನು ಸತತ ಚಿಂತನೆ ಮಾಡುವುದೇ ಜೀವನದ ಸಾಧನೆಯ ರಹಸ್ಯ. ಅದಕ್ಕೆ ಗೋಪಾಲದಾಸರು ಒಂದು ಮಾತಲ್ಲಿ ಹೇಳಿಬಿಡ್ತಾರೆ, ನಿನ್ನ ಗುಣಚಿಂತನೆಯಲ್ಲಿಡು ಗೋಪಾಲ ವಿಠಲ, ನಿನ್ನ ಗುಣಚಿಂತನೆಯಲ್ಲಿಡು ಗೋಪಾಲ ವಿಠಲ, ಇಷ್ಟೇ ಸಾಕು, ಬೇಡ ಬೇಕಾಗಿಲ್ಲ, ಅದರಿಂದ ಸರ್ವಾರ್ಥ ಸಿದ್ಧಿಯಾಗುತ್ತೆ. ಹಾಗಾದರೆ ನಮ್ಮಲ್ಲೂ ಕೂಡ ಸುಖ ದುಃಖ, ಆ ಕೊಡುವ ಪದಾರ್ಥ, ವ್ಯಕ್ತಿಗಳು, ಇದು ನನ್ನದು ಅದು ಬೇರೆಯದು, ಇವರು ನನ್ನವರು ಇವರು ಬೇರೆಯವರು ಎಂಬ ಭಾವನೆ ಹೋಗಿ ಸದಾ ಒಂದೇ ಸಮನೆ ನಾವಿರಬೇಕಾ, ಇರಬೇಕಿದು. ಇದು ಮುಂದೆ ಬರುತ್ತೆ ಭಾಗವತ ಧರ್ಮೋಪದೇಶ ಪ್ರಕರಣದಲ್ಲಿ ವಿಶೇಷವಾಗಿರತಕ್ಕಂಥ ಈ ಗುಣ ಬರಬೇಕು, ಇದು ಬಾರದಿದ್ರೆ ದೇವರು ನಮಗೆ ಹತ್ತಿರ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಗುಣ ಬರಬೇಕಾ, ಅದಕ್ಕೆ ಆಧ್ಯಾತ್ಮ ಉಪದೇಶ. ನಮ್ಮೊಳಗಿರುವ ಸ್ವಾಮಿ ಎಂಥವ ಅಂದರೆ, ಇವನಿಗೆ ಸ್ವಪರ ಭೇದವಿಲ್ಲ, ಒಳಗೆ ಸುಖ ಪಡತಾ ಇರ್ತಾನೆ, ಬೇರೊಂದು ಕಡೆಯಿಂದ ದೇವರಿಗೆ ಸುಖ ಬರಬೇಕಾಗಿಲ್ಲ ಅಂತ. ಅವಾಗೇನಾಗುತ್ತೆ ಈ ಗುಣಚಿಂತನೆಯಿಂದ, ಈಗಲೂ ಕೂಡ ದೇವರೇ ನಮಗೆ ಸುಖ ಕೊಡೋದು, ಆದರೆ ಬುದ್ಧಿ ಮಾತ್ರ ಪದಾರ್ಥ ಕೊಡ್ತಾ ಇದೆ, ವ್ಯಕ್ತಿಗಳು ಕೊಡ್ತಾ ಇದ್ದಾರೆ ಎಂಬ ಬುದ್ಧಿ ಇದೆ. ಆ ಬುದ್ಧಿ ಹೋಗಿ ದೇವರೇ ಸುಖ ಕೊಡ್ತಾ ಇದ್ದಾನೆ, ದೇವರೇ ಎಲ್ಲವನ್ನ ಕೊಡ್ತಾ ಇದ್ದಾನೆ ಎಂಬ ಬುದ್ಧಿ ಉಳಿಯುತ್ತೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಸೇವಾನುರೂಪ ಉದಯ ನವಿಪರ್ಯಯೋತ್ರ. ನಾವು ಕೂಡ ನಮ್ಮಲ್ಲಿ ನೋಡಿ, ಇದೊಂದು ಹಿತ ಅಂದರೆ ಈ ಪದಾರ್ಥ ಬೇಕು, ಇವರು ಬೇಕು, ಅವರು ಬೇಕು ಅಂತ ನಾವು ಮಾಡೋದೊಂದ. ಇನ್ನೊಂದು ನೋಡಿ, ನಮ್ಮಲ್ಲೂ ಕೂಡ ಇವರು ನಮ್ಮವರು ಅಂತ ಪ್ರತ್ಯೇಕ ವಿಂಗು ಪ್ರತ್ಯೇಕ ಇಟ್ಟುಕೊಂಡಿರ್ತೇವೆ, ನಮ್ ಸುತ್ತೇ ಇರುತ್ತದು. ಇವರು ಬೇರೆ ಅಂತ ಅವರ ಮೇಲೆ ಯಾವಾಗ ಕೆಂಡ ಕಾರ್ತಾನೇ ಇರ್ತೀವಿ, ಇದು ಬೇಡ ಅಂತ. ಯಾಕಂದ್ರೆ ಒಳಗಿದ್ದ ಸ್ವಾಮಿ ಯಾವಾಗ ಸ್ವಿಚ್ ಆಫ್ ಮಾಡುತ್ತಾನೆ, ಈ ಹತ್ತಿರ ಇದ್ದವರೇ ಬಾಂಬ್ ಹಾಕಿ ಶುರು ಮಾಡುತ್ತಾರೆ. ಇಂದಿರಾಗಾಂಧಿಗೆ ಹಾಗೆ ಆಗುತ್ತಲ್ಲ, ಯಾರನ್ನ ಸೆಕ್ಯೂರಿಟಿ ಅಂತ ಇಟ್ಕೊಂಡಿದ್ದ ಅವರೇ ಕೊಂದು ಹಾಕಿದ್ರು. ಸ್ವಾಮಿ ಟರ್ನ್ ಮಾಡಿದ್ರೆ ಮುಗಿದೋಯ್ತು, ಸೆಕ್ಯೂರಿಟಿಯೇ ಎನಿಮೀಸ್ ಆಗ್ತಾರೆ. ಅಥವಾ ಸ್ವಾಮಿ ಬುದ್ಧಿ ಕೊಟ್ಟನ, ಶತ್ರುಗಳೇ ರಕ್ಷಕರಾಗುತ್ತಾರೆ. ಇದನ್ನೇ ಪ್ರಹ್ಲಾದ ಹೇಳುತ್ತಾರೆ, ಈ ರಾಜನೀತಿ ಎಲ್ಲ ಹೇಳಿಕೊಡ್ತಾ ಇದ್ದಾರಲ್ಲ, ನಿಮ್ಮ ನಯಗಳಿಂದ ನೀತಿಗಳಿಂದ ಕಿನ್ಸ್ಯ ಏನಾಗುತ್ತಯ್ಯ. ಒಳಗಿದ್ದ ಸ್ವಾಮಿ ಹೀಗಾದ್ರೆ ಹೀಗಿರುತ್ತಾರೆ, ಹಾಗಾದ್ರೆ ಹಾಗಿರುತ್ತಾರೆ. ಸ್ವಯಂ ತಾವಾಗೆ ಒಂದೇ ರೀತಿ ಇರಲಾರದ ವ್ಯಕ್ತಿಗಳನ್ನ ಕಟ್ಟಿಕೊಂಡು, ದೇವ ಹೇಗೆ ಕುಣಿಸಿದರೆ ಹಾಗೆ ಕುಣಿಯುವ ವ್ಯಕ್ತಿಗಳನ್ನ ಕಟ್ಟಿಕೊಂಡು ಇವರು ಒಂದೇ ತರ ಇರ್ತಾರೆ ಅಂತ ಅಭಿಮಾನ ಪಡೋದು ತಪ್ಪಾದ ತಿಳುವಳಿಕೆ ಅಲ್ಲವೋ. ಆದ್ದರಿಂದ ಅದು ನಮಗೆ ಹೋಗಬೇಕಾದರೆ, ಇದು ತುಂಬಾ ಕಡೆ ಇರುತ್ತೆ, ಅದು ಮನೆಗಳಲ್ಲೂ ಇರುತ್ತೆ, ಫ್ಯಾಕ್ಟರಿಗಳಲ್ಲೂ ಇರುತ್ತೆ, ನಮ್ಮವರೇ ಅಂತ ಅಭಿಮಾನಗಳು ಮಠಗಳಲ್ಲೂ ಇರುತ್ತೆ, ಎಲ್ಲಾ ಕಡೆಯೂ ಇರುತ್ತೆ. ಕಲಿಯ ಇನ್ನೊಂದು ಮುಖ ಏನದು ಅಂದರೆ ಸಜ್ಜನರನ್ನ ಅದರಲ್ಲಿ ಭೇದ ಭಾವ ಮಾಡಿ ಇವರು ಅವರು ಅಂತ ತಗೊಳ್ಳುವಂತಹ ಭಾವನೆ ನಮ್ಮಲ್ಲಿ ಮೂಡಿಸುವುದೇ ಇದು. ಅದು ಹೋಗಬೇಕಾದರೆ ದೇವರನ್ನ ಚಿಂತನೆ ಮಾಡಬೇಕು. ಏನಂತ, ಇವನಿಗೆ ಬೇಕಾದವರು ಬೇಡದವರು ಅಂತ ಇಲ್ಲ, ಎಲ್ಲರನ್ನೂ ಒಂದೇ ರೀತಿಯಾಗಿ ಭಗವಂತ ನೋಡತಾನೆ ಅಂತ ಚಿಂತನೆ ಮಾಡಿದರೆ, ನಮ್ಮೊಳಗಿರುವ ದೇವ ಅಂಥವ ಅಂತ ಚಿಂತನೆ ಮಾಡಿದರೆ ನಾವು ಅಂಥವರಾಗ್ತೀವಿ. ಅವಾಗೇನಾಗುತ್ತೆ, ನಮ್ಮನ್ನ ನಂಬಿ ಬರುವವರಿಗೆ ನಮ್ಮ ಮೇಲೆ ದೃಢತೆ ಬರುತ್ತೆ. ಹಾ, ಇವರನ್ನು ನಂಬಿದರೆ ದೂರ ಮಾಡಲ್ಲ, ಇವರನ್ನು ನಂಬಿದರೆ ನಮ್ಮವರು ಬೇರೆಯವರು ಅಂತ ಮಾಡಲ್ಲ ಅಂತ ಅವರಿಗೂ ಸಂತೋಷ ಆಗುತ್ತೆ. ರಾಯರ ಹತ್ರ ಹೋಗ್ತೀವಿ, ರಾಯರ ಸೇವಾ ಮಾಡುತ್ತೀವಿ, ನಿಮ್ ತಲೆಯಲ್ಲಿ ಬರುತ್ತಾ ಇಲ್ಲರಿ ರಾಯರು ಬಾರಪ್ಪ, ಅವ್ರು ಬೇಕಾದವ್ರು ಮಾತ್ರ ಸಪರೇಟ್ ಆಗಿ ಕೊಡ್ತಾರೆ, ನಮ್ಗೆ ಕೊಡಲ್ಲ ಅಂತ ನಿಮ್ ತಲೆಗೆ ಯಾವಾಗಾದ್ರೂ ಬಂತ? ಬಂದಿಲ್ಲ. ಹಾ, ಒಂದು ವೇಳೆ ಬಂದಿದ್ರೆ ರಾಯರ ಹತ್ರ ಹೋಗ್ತಿದ್ರ? ಹೋಗ್ತಿದ್ದಿಲ್ಲ. ಆದರೆ ರಾಯರ ಹತ್ರ ಹೋಗಿ ಎಲ್ಲರೂ ಸೇವಾ ಮಾಡಬೇಕಾದ್ರೆ ಅವರಲ್ಲಿ ಸಮದೃಷ್ಟಿ ಇದೆ ಅಂತ ತಾನೆ ಅದು ಹೇಗೆ ಬಂತು? ಒಳಗಿರೋ ಸ್ವಾಮಿ ಸಮ ಅಂತ ಅವರು ಚಿಂತನೆ ಮಾಡಿದ್ದಕ್ಕೆ ಅವರಲ್ಲಿ ಸಮದೃಷ್ಟಿ ಬಂತು, ನಮ್ಮಲ್ಲೂ ಬರಬೇಕು ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಏವಂ ಸುರಾಸುರಗಣ ಸಮ ದೇಶ ಕಾಲ ಹೇತು ಅರ್ಥ ಯೋಗ ಗತಯೋಪಿ ಫಲೇ ವಿಕಲ್ಪ ತಥಾಮೃತಂ ಸುರಗಣ ಫಲಮಂಜಸಾಪು ಯತ್ಪಾದ ಪಂಕಜ ರದಶ ಶಯನಾತ್ ನ ದೈತ್ಯಾಃ. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಒಂದೇ ದೇವರು, ಆ ದೇವರನ್ನ ಆಶ್ರಯ ಮಾಡಿಕೊಂಡೇ ಎಲ್ಲರೂ ಬದುಕಿದ್ದಾರೆ. ದೇವತೆಗಳಿದ್ದಾರೆ, ದೈತ್ಯರು ಇದ್ದಾರೆ, ಎಲ್ಲರೂ ಕೂಡ ಸಮವಾದ ದೇಶ, ಒಂದೇ ಬ್ರಹ್ಮಾಂಡ, ಸಮವಾದ ದೇಶ, ಸಮವಾದ ಒಂದೇ ಕಾಲದಲ್ಲಿ ಒಂದೇ ರೀತಿಯಾಗಿರತಕ್ಕಂಥ ಸಾಧನ. ಎಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಹೇಳ್ತಾರೆ, ಎಲ್ಲರೂ ಹೊರಟರು ಮಂದರ ಪರ್ವತವನ್ನ ಇಟ್ಟು ಸಮುದ್ರವನ್ನ ಕಡೆದು ಅಮೃತ ಪಡೆಯಬೇಕು ಅಂತ ಎಲ್ಲರೂ ಹೊರಟರು. ಎಲ್ಲರೂ ಹೊರಟರು ದೇವರ ಆಜ್ಞೆಯಿಂದಲೇ ಹೊರಟರು ಮಂದರ ಪರ್ವತ ತರೋ ಕಾಲಕ್ಕೆ. ದೇವ ಇದು ದೇವತೆಗಳಿಗಾಗ್ಲಿ ದೈತ್ಯರಿಗೆ ಬೇಡ ಅಂತೇನಿಲ್ಲ, ಇಬ್ಬರು ಕಡಿತಾ ಇದ್ದಾರೆ, ಅದಕ್ಕೆ ತಾನು ಬಂದು ಸಮಾನವಾಗಿ ಕೂರ್ಮರೂಪಿಯಾಗಿ ಹಿಡಿದ, ಅಜಿತನಾಮಕನಾಗಿ ಮೇಲಿಂದ ಹಿಡಿದ, ತಾಕತ್ತನ್ನ ದೈತ್ಯರಿಗೂ ಒಳಗಿದ್ದು ತಾನೇ ಪ್ರಕಟ ಮಾಡಿ ಅವರಿಂದ ಚೆನ್ನಾಗಿ ಮಥನ ಮಾಡಿಸಿದ, ದೇವತೆಗಳ ಮೂಲಕವೂ ಮಥನ ಮಾಡಿಸಿದ, ಅಮೃತ ಮೇಲಕ್ಕೆ ತಂದುಕೊಟ್ಟ. ಆದರೆ ಇವರಿಗೆ ಅಮೃತ ಸಿಗಲಿಲ್ಲ, ಇವರಿಗೆ ಅಮೃತ ಸಿಕ್ಕಿತು. ಹೇಗೆ ಅಂದ್ರೆ ಹೇಳುತ್ತಾರೆ, ಯತ್ಪಾದ ಪಂಕಜ ರಜಶಯನ, ದೇವರ ಪಾದ ಕಮಲವನ್ನ ಆಶ್ರಯ ಮಾಡಿದ್ದರಿಂದ ಅವರಿಗೆ ವಿಶೇಷವಾಗಿ ಇಲ್ಲಿ ಹೇಳುತ್ತಾರೆ, ಯತ್ಪಾದ ಪಂಕಜ ರಜಶಯನಾತ್ ಇಲ್ಲಿದೆ, ದೇವರ ಪಾದ ಕಮಲದ ರಜಸ್ಸನ್ನು ಅವರು ಆಶ್ರಯ ಮಾಡಿದ್ದರಿಂದ, ದೇವರ ಪಾದ ಧೂಳಿಯನ್ನು ಧಾರಣೆ ಮಾಡಿದ್ದರಿಂದ ಇವರಿಗೆ ಅಮೃತ ಸಿಕ್ಕಿತು, ಇವರಿಗೆ ಸಿಗಲಿಲ್ಲ. ಅಂದ್ರೆ ದೇವರ ಶರಣಾಗತರಾದ್ದರಿಂದ ಸಿಕ್ಕಿತು. ಒಂದು ವೇಳೆ ದೈತ್ಯರೇ ಶರಣಾಗತರಾಗಿದ್ರೆ ಅವರಿಗೂ ಸಿಕ್ತಿತ್ತು, ಇವರು ಶರಣಾಗತರಾಗಿಲ್ಲ ಅದಕ್ಕೆ ಸಿಗಲಿಲ್ಲ. ಅಂದರೆ ಇಷ್ಟೇ, ಯಾರು ದೇವರನ್ನ ಸಹಾಯ ಮಾಡು ಅಂತ ಕೇಳುತ್ತಾರೆ ಸಹಾಯ ಮಾಡುತ್ತಾನೆ, ಯಾರು ಬೇಡ ಅಂತಾರೆ ಅವರಿಗೆ ಮಾಡಲ್ಲ. ಅವಾಗಿನ್ನ ಪ್ರಶ್ನೆ ಬರುತ್ತೆ, ಏನದು ಅಂದರೆ, ಇದು ಸಾಮಾನ್ಯ ವ್ಯಕ್ತಿಗಳಿಗಾದರೆ ಇಂಥ ಲಕ್ಷಣ ಸರಿ, ಏನದು ನಮ್ಮನ್ನ ಯಾರು ಸಹಾಯ ಮಾಡುವಂತರ ಮಾಡುತ್ತೀವಿ, ಇಲ್ಲ ಸುಮ್ಮನಿರ್ತೀವಿ, ಇದು ನಮಗಾಯಿತು. ದೇವರು ಹಾಗಿದ್ರೆ ಹೇಗೆ? ದೇವರು ಅಂದ್ರೆ ಯಾರು? ಇವನ್ ನಾನಿದ್ದೇವೆ, ಇವನ್ ನನಗೆ ಯಾರೋ ಸಂಬಂಧಿಗಳಿದ್ದಾರೆ, ದೇಹವೋ ಇನ್ನೊಂದು ಸಂಬಂಧಿಗಳಿದ್ದಾರೆ, ಅವರು ಕೇಳಿಕೊಂಡ್ರೆ ಹೋದೆ ಅಪ್ಪ, ಇನ್ನೊಬ್ಬರು ಕೇಳಿಲ್ಲ, ಸಂಬಂಧ ಇಲ್ಲ, ಅದಕ್ಕೆ ಬಿಟ್ಟೆ. ದೇವರು ಹಾಗಲ್ಲ, ಎಲ್ಲಾ ಜಗತ್ತಿಗೆ ಹುಟ್ಟು ಕೊಟ್ಟವ ಅವನೇ, ಆ ರೀತಿ ಸಂಬಂಧ ಎಲ್ಲರಿಂದ ಭಗವಂತನಿಗೆ ಇದ್ದೇ ಇದೆ. ಇನ್ನೊಂದು ದಾಸರಾಯರು ಕೇಳುತ್ತಾರೆ, ಹೇ ಸ್ವಾಮಿ, ನಾನಿನ್ನ ಮರೆಯಲಿಕ್ಕೆ ಕಾರಣ ನನ್ನ ಕರ್ಮ ಕೂತಿದೆ, ನನ್ನ ಕರ್ಮ ಕೂತಿದೆ, ನಿನ್ನ ನಾ ಮರೆತೆ, ನೀನು ನನ್ನ ಮರೆಯಲಿಕ್ಕೆ ಯಾವ ಕಾರಣ ದೊರೆಯ, ನಿನಗ್ಯಾವ ಕರ್ಮ ಕೂತಿದೆ ನನ್ನನ್ನು ಮರೆಯಲಿಕ್ಕೆ, ನೀನ್ಯಾಕೆ ಮರೆತಿ? ಹಾಗಾದರೆ ದೇವದೈತ್ಯರು, ದೈತ್ಯರು ಅಂದ್ರೆ ಶಬ್ದ, ದೈತ್ಯ ಶಬ್ದವೇ ಕೆಟ್ಟವರು ಅಂತ ಹೇಳಲ್ಲ, ದೈತ್ಯರು ಅಂದ್ರೆ ದಿತಿದೇವಿಯ ಮಕ್ಕಳು ಅಂತ ಅಷ್ಟೇ. ಇವರು ಅದಿತಿ ದೇವಿಯ ಮಕ್ಕಳು, ಇವರು ದಿತಿದೇವಿಯ ಮಕ್ಕಳು ಅಷ್ಟೇ. ದೇವರ ಮಕ್ಕಳು ಯಾರು? ಬ್ರಹ್ಮದೇವರು. ಬ್ರಹ್ಮದೇವರ ಮಕ್ಕಳು ಯಾರು? ಕಶ್ಯಪರು. ಕಶ್ಯಪರ ಮಕ್ಕಳು ಯಾರು? ದೇವದೈತ್ಯರು. ದೇವರಿಂದ ಬಂದವರೇ ದೇವದೈತ್ಯರು, ದೈತ್ಯರು ದಿತಿದೇವಿಯ ಮಕ್ಕಳು ಅಷ್ಟೇ ಅರ್ಥ. ಅಂತ ಕಾಲಕ್ಕೆ ಇಬ್ಬರು ತನ್ನವರೇ ಆದಾಗ ಇಬ್ಬರಲ್ಲೂ ಕೂಡ ಭೇದ ಯಾಕೆ ಮಾಡಿದ? ಒಂದು ವೇಳೆ ದೈತ್ಯರು ದೇವರನ್ನ ಸಹಾಯ ಕೇಳದಿದ್ರೂ ಕೂಡ ತಾನಾಗಿ ಹೋಗಿ ಮಾಡಬಹುದಲ್ಲ, ಇಬ್ಬರು ತನ್ನವರೇ ಅಲ್ಲವಾ, ಅದರಿಂದ ಯಾಕೆ ಮಾಡಬಾರದು? ಸಾಮಾನ್ಯರಂತೆ ನೀ ಕೇಳಿದ್ರೆ ಮಾಡುತ್ತೇನೆ, ಇಲ್ಲದಿದ್ರೆ ಇಲ್ಲ ಅಂತ ದೇವರು ಯಾಕಿದ್ದಾರೆ? ಇಂಥ ಗುಣ ದೇವರಲ್ಲಿ ಸರಿಯೋ ಅಂತ ಪ್ರಶ್ನೆ ಬರುತ್ತೆ. ಹೇಳ್ತಾರೆ, ಸೇವಾನುರೂಪ ಉದಯ ಅಂತ ಹೇಳೋದ್ರಲ್ಲಿ ಅರ್ಥವನ್ನ ತುಂಬಿ ಹೇಳ್ತಾ ಇದ್ದಾರೆ. ಏನದು ಅಂದರೆ, ಭಗವಂತ ಎಲ್ಲರನ್ನ ಒಂದೇ ದೃಷ್ಟಿಯಲ್ಲಿ ನೋಡುತ್ತಾರೆ. ಅವರ ಸ್ವರೂಪದಲ್ಲಿರುವಂತಹ ಲಕ್ಷಣವನ್ನ ದೇವ ಬದಲಾಯಿಸಲ್ಲ, ಅದು ಬದಲಾಯಿಸಲಿಕ್ಕೂ ಬರಲ್ಲ, ಜೀವನ ಸ್ವಭಾವವೇ ಆಗಿರುತ್ತೆ. ಜೀವ ಆ ದಿತಿದೇವಿಯ ಹೊಟ್ಟೆಯಿಂದ ಬಂದ ಕೆಲವರು, ಬಲಿಮಹಾರಾಜನು ದಿತಿದೇವಿಯ ಮಗನೇ. ಬಲಿಮಹಾರಾಜನನ್ನು ದೈತ್ಯ ಅಂತಲೇ ಕರೆಯೋದು, ದೈತ್ಯ ಅಂತ ಕರೆದಷ್ಟು ಮಾತ್ರಕ್ಕೆ ಬಲಿಮಹಾರಾಜ ದುಷ್ಟ ಅಂತ ಅರ್ಥ ಅಲ್ಲ. ಅದಕ್ಕೆ ದಾಸರು ಹೇಳುತ್ತಾರೆ, ದೇವರು ಯಾವ ದೈತ್ಯರ ಸಂಹಾರ ಮಾಡುತ್ತಾನೆ ಅಂದ್ರೆ ದುಷ್ಟ ದಾನವ ಹರಣ ಅಂತ ಹೇಳುತ್ತಾರೆ. ಸಜ್ಜನರಾದ ದಾನವರನ್ನ, ಸಜ್ಜನರಾದ ದೈತ್ಯರನ್ನ ಭಗವಂತ ರಕ್ಷಣೆ ಮಾಡಿದ್ದಾನೆ, ಆದರೆ ದುಷ್ಟರೇ ಆಗಿದ್ದಾರೋ ಅವರನ್ನ ಸಂಹಾರ ಮಾಡಿದ. ಹಾಗಾದರೆ ದೇವರು ಏನು ಮಾಡುತ್ತಾ ಇದ್ದಾನೆ? ಯಾರಿಗೆ ಸ್ವರೂಪದಲ್ಲಿ ಯೋಗ್ಯತೆ ಇಲ್ಲವೋ ಅವರಿಗೆ ಅಮೃತ ಸಿಗದಂತೆ ಮಾಡಿದ. ಯಾರಿಗೆ ಸ್ವರೂಪದಲ್ಲಿ ಅಮೃತ ಪಡ್ಕೊಳ್ಳಿಕ್ಕೆ ತಾಕತ್ತಿದೆಯೋ ಅವರು ಮಾತ್ರ ತನ್ನನ್ನ ಆಶ್ರಯಿಸುವಂತೆ ಮಾಡಿದ. ಯಾರಿಗೆ ಯೋಗ್ಯತೆ ಇಲ್ಲ ಅವರು ದೇವರನ್ನ ಒಳಗೆ ಯೋಗ್ಯತೆ ಇಲ್ಲ ಆದ್ದರಿಂದ ಆಶ್ರಯ ಮಾಡಿಲ್ಲ. ಅಷ್ಟೇ ಅಲ್ಲ, ಆಶ್ರಯ ಮಾಡದಿದ್ರೂ ತಾನಾಗಿ ಅಮೃತ ಕೊಟ್ಟರು ಅದು ಉಳಿಯಲ್ಲ, ಅದಕ್ಕೆ ದೇವರು ಕೊಡಲಿಲ್ಲ. ಇಷ್ಟೇ ಹೊರತು ದೇವರು ತಾನಾಗಿ ಕೊಡಬಹುದಾಗಿತ್ತಲ್ಲ ಎಂಬುದಕ್ಕೆ ಉತ್ತರ ಹೀಗೆ ಕೊಡ್ತಾ ಇದ್ದಾರೆ. ಹಾಗಾದರೆ ಭಗವಂತ ದೇವತೆಗಳಿಗೆ ಅಮೃತ ಸಿಗುವಂತೆ ಮಾಡಿದ, ದೈತ್ಯರಿಗೆ ಅಮೃತ ಸಿಗದಂತೆ ಮಾಡಿದ. ಇಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳುತ್ತಾರೆ, ದೇವರನ್ನ ಒಂದು ಕಡೆ ಕರೀತಾರೆ ದೇವ ಪಕ್ಷಪಾತಿ ಸುರಪಕ್ಷಪಾತಿ ಅಂತ ಕರೀತಾರೆ. ಒಂದು ಕಡೆ ದೇವರಿಗೆ ಪಕ್ಷಪಾತವೇ ಇಲ್ಲ, ನನ್ನವರು ಬೇರೆಯವರು ಅಂತ ಇಲ್ಲ ಅಂತ ಹೇಳತಾ ಕೆಳಗೇನೆ ಅಂಡರ್ಲೈನ್ ಮಾಡಿ ಹೇಳುತ್ತಾರೆ ಸುರಪಕ್ಷಪಾತಿ ಅಂತ. ಇದೇನ್ರಿ, ಒಂದು ಕಡೆ ಹಾಗೆ ಹೇಳ್ತೀರಾ ಇನ್ನೊಂದು ಕಡೆ ಹೇಗೆ ಹೇಳ್ತೀರಾ ಅಂದ್ರೆ, ಯಾರು ನಾನು ನಿಷಿದ್ಧ ಪದಾರ್ಥ ತಿಂಬಲ್ಲ ಅಂದ್ರು, ನಿಷಿದ್ಧ ಪದಾರ್ಥ ತಿಂಬಲ್ಲ ಅಂದ್ರು. ಅವ್ರ ಮನೆಗೆ ಹೋದ್ರೆ ಬೇರೆ ವಾಸನೆ ಬರ್ತಾ ಇತ್ತು. ಅಲ್ಲ, ನೀವು ನಿಷಿದ್ಧ ಪದಾರ್ಥ ತಿಂಬಲ್ಲ ಅಂತೀರಿ, ನಿಮ್ಮ ಮನೆಯಲ್ಲಿ ಅದೇ ವಾಸನೆ ಬರ್ತಾ ಇದೆಯಲ್ಲ. ನಾನು ಹೇಳಿದ್ದು ಹೋಟ್ಲಲ್ಲಿ ತಿಂಬಲ್ಲ. ಕೆಲವರಿದ್ದಾರೆ ನಿಷಿದ್ಧ ಪದಾರ್ಥ ಹೋಟ್ಲಲ್ಲಿ ತಿನ್ನಬಾರ್ದ್ರಿ, ಮನೆಯಲ್ಲಿ ದೋಷ ಇಲ್ಲ ಅನ್ನೋರು ಇದ್ದಾರೆ. ಮನೆಯಲ್ಲಿ ಪರವಾಗಿಲ್ಲರಿ, ಹೋಟೆಲ್ ತಿಂಬಕ್ಕಿಂತ ಅನ್ನೋರು ಇದ್ದಾರೆ. ಅದಕ್ಕೆ ಸಂದರ್ಭ ಬಂತ ಆದ್ದರಿಂದ ಹೇಳಿಬಿಟ್ಟೆ. ಹೌದು, ಕೆಲವರಿರ್ತಾರೆ ಕೆಲವು ಪದಾರ್ಥಗಳು ತಗೊಳ್ತಾರೆ, ತಗೊಳ್ಳೋ ಕಾಲಕ್ಕೆ ಒಂದು ಮಾತು ಹೇಳ್ತಾರೆ ಅದಕ್ಕೇನು ದೋಷ ಇಲ್ಲ. ಅದಕ್ಕೇನು ದೋಷ ಇರುತ್ತೆ? ತಿನ್ನೋರು ನಮಗೆ ದೋಷ ಇರುತ್ತೆ, ಪದಾರ್ಥಕ್ಕೇನು ದೋಷ ಇರುತ್ತೆ? ಹೌದಲ್ವಾ, ಅದಕ್ಕೇನು ದೋಷ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಅದು ನಾನಾ ರೀತಿ ಹೋಗ್ತಾ ಇರುತ್ತೆ, ಅದರ ಮೇಲೆ ಹೆಚ್ಚಿನ ನಾವು ವಿಸ್ತಾರ ಮಾಡಬೇಕಾಗಿಲ್ಲ, ಸಂದರ್ಭ ಬಂತಾದ್ದರಿಂದ ಹೇಳಿಬಿಟ್ಟೆ ಅಷ್ಟೇ. ಇನ್ನ ದೇವರು ಕೂಡ ಹಾಗೇನು ಅಂತ ಹೇಳಿದರೆ, ಹಾಗಲ್ಲ, ಈತನಿಗೆ ಪಕ್ಷಪಾತವಿಲ್ಲ, ಸುರಪಕ್ಷಪಾತಿ ಅಂದ್ರೆ ಅರ್ಥ ಇಷ್ಟೇ, ದೇವತೆಗಳು ದೇವರಿಗೆ ಬೇಕಾದವರ ಬೇಡದವರ ಅಂದ್ರೆ ಬೇಡದವರು ಬೇಕಾದವರು ಅಲ್ಲ, ಬೇಕಾದವರೇ ಹೌದು. ಹೇಗೆ ಅಂದ್ರೆ, ನನಗೆ ಉಪಕಾರ ಮಾಡುತ್ತಾರೆ ಎಂಬ ದೃಷ್ಟಿಯಿಂದ ನನಗೆ ಉಪಕಾರ ಮಾಡುತ್ತಾರಪ್ಪ, ಆದ್ದರಿಂದ ದೇವತೆಗಳು ನನ್ನವರು ಅಂತ ದೇವರಿಗಿಲ್ಲ. ದೇವತೆಗಳು ದೇವರಿಗೆ ಉಪಕಾರ ಮಾಡುವ ದೃಷ್ಟಿಯಿಂದ ಬೇಕಾಗಿಲ್ಲ, ಡಿಸ್ಕಾರ್ಡೆಡ್, ಯಾರು ಏನು ಮಾಡಬೇಕಾಗಿಲ್ಲ. ಆದರೆ ದೇವತೆಗಳಂದ್ರೆ ದೇವರಿಗೆ ಬಹಳ ಪ್ರೀತಿಯಂತೆ, ಯಾಕೆ ಅಂತ ಹೇಳ್ತಾರೆ, ನನಗೇನೋ ಉಪಕಾರ ಮಾಡುತ್ತಾರಲ್ಲ, ಜಗತ್ತಿಗೆ ಉಪಕಾರ ಮಾಡುತ್ತಾರೆ, ಸಜ್ಜನರಿಗೆ ಉಪಕಾರ ಮಾಡುತ್ತಾರೆ, ಎಲ್ಲರೂ ಚೆನ್ನಾಗಿರಲಿ, ಸಜ್ಜನರು ಚೆನ್ನಾಗಿರಲಿ ಅಂತ. ನಾವೇನಾದರೂ ಈಗ ಒಂದು ವಿಷಯ ನಮ್ಮ ತಲೆಯಲ್ಲಿ ಬರಲೇಬೇಕು, ಇವತ್ತೇನಾದರೂ ಒಳ್ಳೆ ಚೂರು ಸಾಧನೆ ಮಾಡುತ್ತಾ ಇದ್ದೇವಾ, ಏನಾದರೂ ಅನುಷ್ಠಾನ ಮಾಡುತ್ತಾ ಇದ್ದೇವಾ, ರಾಯರ ಅನುಗ್ರಹ ಮಾಡುತ್ತಾ ಇದ್ದಾರಾ? ಅದಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ನಮ್ಮ ಜುಜುಬಿ ಸಾಧನೆ ಅಲ್ಲ, ಪ್ರಧಾನವಾಗಿ ದೇವತೆಗಳು ನಮಗಾಗಿ ಮಾಡುವ ಪ್ರಾರ್ಥನೆಯಿಂದ ನಮ್ಮ ಸಾಧನೆ ನಡೆಯುತ್ತಾ ಇದೆ. ಆ ರಹಸ್ಯವೇ ನಮಗೆ ಗೊತ್ತಿರಲ್ಲ. ಅದು ಹೇಳುತ್ತಾರೆ ದೇವರ ಒಂದು ಚಿತ್ರಣ ಏನು ಅಂದ್ರೆ, ಆಚಾರ್ಯ ಪಡುತ್ತಾರೆ, ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕ. ಅದಕ್ಕೆ ರಾಯರು ಪರಿಚಯ ಮಾಡಿಕೊಡ್ತಾರೆ ಪ್ರಾಣದೇವರನ್ನ ಪ್ರಾತಃ ಸಂಕಲ್ಪ ಪದದಲ್ಲಿ. ದೇವರ ಮುಂದೆ ನಮ್ಮನ್ನು ಇಟ್ಟು ದೀನಂ ದೂನಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣ, ನಮಗಾಗಿ ವಿಜ್ಞಾಪನ ಮಾಡುತ್ತಾರಂತೆ ದೇವತೆಗಳೆಲ್ಲ ಅಂಥವರೇ ಅಂತೆ. ನೋಡಿ, ಜೀವರೆಲ್ಲರೂ ಒದ್ದಾಡುತ್ತಾ ಇದ್ರೆ ತುಂಬಾ ದುಃಖ, ನಾವು ಒದ್ದಾಡಿದರೆ ಅವರಿಗೆ ದುಃಖ ಬಂದರೆ ಎಷ್ಟು ದುಃಖವೋ ಅಷ್ಟು ದುಃಖ ಪಡ್ತಾರಂತೆ. ಅಯ್ಯೋ ಇವರೆಲ್ಲ ದುಃಖ ಪಡ್ತಾ ಇದ್ದಾರಲ್ಲ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುವ ಲಕ್ಷಣ ಇದ್ದರೆ ಅವರನ್ನ ದೇವತೆಗಳು ಅಂತ ಕರೀತಾರೆ. ಅಂಥ ದೇವತೆಗಳನ್ನ ನೋಡಿದಾಗ ದೇವರಿಗೆ ಮನಸ್ಸು ಕರಗುತ್ತಂತೆ. ಇಲ್ಲ, ಇವರು ತಮಗಾಗಿ ಅಲ್ಲದೆ ಇನ್ನೊಬ್ಬರಿಗಾಗಿ ಎಷ್ಟು ಒದ್ದಾಡುತ್ತಾರಲ್ಲ, ಇಂಥವರು ನನ್ನವರು ಅಂದ. ಅತ್ತಪ್ಪ, ದೇವರು ಸುರಪಕ್ಷಪಾತಿ ಆದದ್ದು ತಪ್ಪ? ಯಾವಾಗ ಪಕ್ಷಪಾತ ಅನ್ನೋದು ತಪ್ಪು ಆಗ್ತಿತ್ತು ಅಂದರೆ, ಇವರೆಲ್ಲ ನನಗುಪಕಾರ ಮಾಡುತ್ತಾರೆ ಅದಕ್ಕೆ ನನ್ನವರು ಅಂದಿದ್ರೆ ತಪ್ಪಾಗ್ತಿತ್ತು. ಅಂಥ ಪಕ್ಷಪಾತ ದೇವರಲ್ಲಿ ಇಲ್ಲ. ಇಂಥ ಪಕ್ಷಪಾತ ಇದೆ. ಎಂಥ ಪಕ್ಷಪಾತ ಅಂದರೆ, ಅವರ ಗುಣ ನೋಡಿ ಅವರ ಮೇಲೆ ಅಭಿಮಾನ ಪಡುತ್ತಾನೆ. ದೈತ್ಯರ ಮೇಲೆ ಇವರು ನನ್ನ ಬೈತಾರೆ ಎಂಬ ದ್ವೇಷ ದೇವರಿಗಿಲ್ಲ. ಇನ್ನೇನಿದೆ ಅಂದರೆ, ಇವರು ಎಲ್ಲರಿಗೂ ತೊಂದರೆ ಕೊಡುತ್ತಾರೆ ಎಂಬ ದ್ವೇಷ ಇದೆ. ಆ ಸ್ವಭಾವ ಇವರಲ್ಲಿದೆ. ಆ ರೀತಿಯಾಗಿ ಭಗವಂತ ಅವರನ್ನ ದಂಡನ ಮಾಡುತ್ತಾನಷ್ಟೇ ಹೊರತು ವೈಯಕ್ತಿಕವಾಗಿ ಭಗವಂತನಿಗೆ ದ್ವೇಷ ಇಲ್ಲ ಅಂದ್ರು. ದೇವರು ಯಾಕೆ ಭೀಮಸೇನ ದೇವರನ್ನೇ ತಗೊಳ್ಳಿ, ದುರ್ಯೋಧನ ಜೊತೆ ಯುದ್ಧ ಮಾಡಿದರು, ಬೆಟ್ಟು ಬೆಟ್ಟು ಹಾಕ್ತಾ ಬಂದರು, ಗದೆಯಿಂದ ಅವನ ಶರೀರ ನಜ್ಜು ಗುಜ್ಜು ಮಾಡುತ್ತಾ ಬಂದ್ರು. ಬೆಟ್ಟು ಬೆಟ್ಟು ಹಾಕುವಾಗ ಸಿಟ್ಟಿನಿಂದ ಹೊಡೆದರಂತೆ, ಶಕ್ತಿ ಬಳಸಿ ಹೊಡೆದರು, ಸಿಟ್ಟಿನಿಂದ ಹೊಡೆದರು, ಬೀಳಬೇಕು ಅಂತ ಹೊಡೆದರು. ಆ ಸಿಟ್ಟೆಂಥದ್ದು ಅಂದ್ರೆ ಇಷ್ಟು, ಏನು ಇವ ನಮಗೆ ತೊಂದರೆ ಕೊಟ್ಟ ಎಂಬ ಸಿಟ್ಟು ಚೂರು ಇಲ್ಲಂತೆ. ಇಷ್ಟು ಕಾಲ ನಮ್ಮನ್ನ ಹುರಿದು ಬುಕ್ಕಿದ ಎಂಬ ಸಿಟ್ಟಿಲ್ಲ. ದ್ರೌಪದಿ ದೇವಿಯ ಮಾನಾಪಹರಣ ಮಾಡಲಿಕ್ಕೆ ನೋಡಿದ ಎಂಬ ಸಿಟ್ಟಿಲ್ಲ. ಇನ್ಯಾವ ಸಿಟ್ಟು? ಹರಿದ್ವೇಷಿ ಎಂಬ ಸಿಟ್ಟು. ಹರಿದ್ವೇಷಿ ಎಂಬ ಸಿಟ್ಟು ಕೇವಲ ಆ ಸಿಟ್ಟಿನಿಂದ ಮಾತ್ರ ಹೊಳೆಯುತ್ತಾ ಬಂದ್ರು. ಇದಂಥ ಒಂದು ಭಾಗವತ ಧರ್ಮ. ಆ ರೀತಿಯಾದಂತಹ ಧರ್ಮ ಪರಿಪಾಲನೆ ಮಾಡುವುದು ಅವರಿಗೆ ಮಾತ್ರ ಸಾಧ್ಯ, ರುಜುಗಣಸ್ಥರಿಗೆ ಮಾತ್ರ ಸಾಧ್ಯ ಅಂತ ಮಹಾನುಭಾವರು ಅದಕ್ಕೆ ಹೇಳುತ್ತಾ ಇದ್ದಾರೆ. ಯತ್ಪಾದ ಪಂಕಜ ರಜಶಯನಾತ್, ದೇವತೆಗಳೆಲ್ಲ ಕೂಡ ದೇವರ ಪಾದ ಪಂಕಜ ರಜಸ್ಸನ್ನ ಆಶ್ರಯ ಮಾಡಿದ್ರು. ಏನರ್ಥ ಅಂದ್ರೆ, ದೇವರ ಪಾದ ಅದು ಕಮಲದಂತೆ ಸುಂದರವಾಗಿದೆ, ಅದಕ್ಕೆ ರಜಸ್ಸು ಯಾವುದು ಧೂಳಿ ಅಂಟಿರುತ್ತೆ, ಆ ಧೂಳಿಯನ್ನು ಎಲ್ಲ ತಲೆ ಮೇಲೆ ಹಾಕೊಂಡ್ರು ಅದಕ್ಕೆ ಅಮೃತ ಸಿಕ್ತು. ಅಲ್ಲ ರೀ, ನಾವು ಓಡಾಡ್ತೀವಿ ನಮ್ಮ ಕಾಲಿಗೆ ಒಂದು ಕೆಜಿ ಧೂಳಿ ಇರುತ್ತೆ, ದೇವರ ಕಾಲಿಗೆ ಧೂಳಿ ಇರುತ್ತ ಎಂದಾದ್ರೂ ಆಲೋಚನೆ ಮಾಡಿದ್ವ? ದೇವರ ಕಾಲಿಗೆ ನಮ್ಮ ತರನೇ ಧೂಳಿ ಇರುತ್ತ? ಮತ್ತೆ ದೇವರ ಪಾದ ಧೂಳಿಯನ್ನ ತಲೆ ಮೇಲೆ ಹಾಕೊಂಡ್ರು ಅಂತ ಹೇಳ್ತಾರಲ್ಲ ಅಂದ್ರೆ, ದೇವರ ಪಾದದ ಧೂಳಿಯೂ ದೇವರೇ. ದೇವ ನೋಡತಾನಂತೆ, ಎಲ್ಲರಿಗೂ ನನ್ನ ರೂಪ ಧಾರಣೆ ಮಾಡಲಿಕ್ಕಾಗಲ್ಲ, ನೋಡ್ತಾರೆ ತಮ್ಮ ಗುರುಗಳ ಪಾದ ಧೂಳಿ ಹಾಕೊಂಡು ಉದ್ಧಾರ ಆಗ್ತಾರೆ, ಹಾಗೆ ನನ್ನ ಹತ್ರ ಬರ್ತಾರೆ, ನನ್ನ ಪಾ ನನ್ನ ಬಂದ ನನ್ನ ಬಂದಾಗ ನನ್ನ ಧೂಳಿಯೇ ಇಲ್ಲ, ಮತ್ತೆ ಪಾಪ ನನ್ನ ಧಾರಣೆ ಮಾಡೋ ತಾಕತ್ತಿಲ್ಲ. ಅದಕ್ಕೇನ್ ಮಾಡಿದ, ತಾನೇ ತನ್ನ ಪಾದದಲ್ಲಿ ಧೂಳಿಯ ರೂಪದಲ್ಲಿ ತಾನೇ ಬಂದ. ಅವರು ಧಾರಣೆ ಮಾಡಿದ ಕೂಡಲೇ ಅಯ್ಯೋ ದೇವರ ಪಾದ ಧೂಳಿ ಅಂತ ದೇವರೇ ಅಂತ ಅವರ ತಲೆ ಮೇಲೆ ಹೋಗಿ ಕೂತ. ಅದಕ್ಕೆ ಹೇಳ್ತಾರೆ ತನ್ನ ಭಕ್ತರ ತಲೆಯ ಮೇಲೆ ಕೂಡಲಿಕ್ಕೆ ಅವರನ್ನು ರಕ್ಷಣೆ ಮಾಡಬೇಕು ಅಂತ ಭಗವಂತ ಧೂಳಿಯ ರೂಪದಲ್ಲಿ ತಾನೇ ಬರ್ತಾನೆ. ಆ ರೀತಿಯಲ್ಲಿ ಯತ್ಪಾದ ಪಂಕಜ ರಜಶರಣ ಅಥವಾ ಇನ್ನೊಂದರ್ಥ, ದೇವತೆಗಳೆಲ್ಲ ಭಗವಂತನಿಗೆ ಬಹಳ ಇಷ್ಟ ಆದರಲ್ಲ, ಇಷ್ಟ ಆದ್ರು. ಯಾಕೆ ಇಷ್ಟ ಆದ್ರು? ಅವರಲ್ಲಿ ಒಳ್ಳೆ ಒಳ್ಳೆ ಗುಣಗಳಿತ್ತು. ಹೌದಾ? ದೈತ್ಯರಿಗೂ ದೇವತೆಗಳಿಗೂ ವ್ಯತ್ಯಾಸ ಏನು ಅಂದ್ರೆ, ಇವರಲ್ಲಿ ಒಳ್ಳೆ ಗುಣಗಳಿದ್ವು, ಇವರಲ್ಲಿ ಒಳ್ಳೆ ಗುಣಗಳು ಇಲ್ಲ, ಕೆಟ್ಟ ಗುಣಗಳಿದ್ವು. ಅಲ್ಲಿ ಚೂರು ಒಳಗೆ ಹೋಗೋಣ. ಈ ಒಳ್ಳೆ ಗುಣಗಳು ದೇವತೆಗಳಲ್ಲಿ ಹೇಗೆ ಬಂದು ಹಾಂಫಟ್ ಅಂತ ಎಲ್ಲ ಬಂದ್ಬಿಟ್ಟುವ, ಅಥವಾ ಅವರ ಸಾಧನೆಯಿಂದ ಒಳ್ಳೆ ಒಳ್ಳೆ ಗುಣಗಳು ಅವರಲ್ಲಿ ಮೂಡಿ ಬಂದುವ ಅಂದ್ರೆ, ರಹಸ್ಯ ಹೇಳುತ್ತಾರೆ. ಭಗವಂತನ ಒಳ್ಳೆ ಒಳ್ಳೆ ಗುಣಗಳನ್ನ ಚಿಂತನೆ ಮಾಡಿ 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 ಅವರಲ್ಲಿ ಒಳ್ಳೆ 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 ಗುಣಗಳು ಬಂದವು. ಎಷ್ಟೆಷ್ಟು ಒಳ್ಳೆ ಗುಣಗಳು ಅವರಲ್ಲಿ ಮೂಡುತ್ತಾ ಬಂದವು, ದೇವರು ಅಷ್ಟಷ್ಟು ಅಷ್ಟಷ್ಟು ಅವರಿಗೆ ಹತ್ತಿರ ಆಗ್ತಾ ಬಂದ. ಇದನ್ನು ಹೇಳುತ್ತಾರೆ, ಇದನ್ನ ಚತುರ್ದಶಿಯಲ್ಲಿ ಗುರುಪ್ರಸಾದ ಲಾಭ ಪ್ರಕರಣ ಅಂತ ಹೇಳುತ್ತಾ ಮಧುವಿದ್ಯಾ ಉಪಾಸನ ಅಂತ ಹೇಳುತ್ತಾರೆ. ಅದು ಏನದು ಅಂದ್ರೆ, ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣ, ಹೌದಾ, ಆ ಸೂರ್ಯಮಂಡಲದಿಂದ ಐದು ಕಡೆಗೆ ರಶ್ಮಿಗಳು ಹೋಗ್ತಾ ಇವೆ. ಏನು ಕಿರಣಗಳು, ಕಾಂತಿ ಕಿರಣಗಳೆಲ್ಲ ಹೋಗ್ತಾ ಇವೆ. ಐದು ದಿಕ್ಕಿಗೆ ಐದು ಪುಂಜಗಳು ಕಾಂತಿ ಬರ್ತಾ ಇವೆ. ಐದು ಪುಂಜಗಳ ಕಾಂತಿ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಊರ್ಧ್ವ ಅಂತ ಹೋಗ್ತಾ ಇದೆ. ಐದು ದಿಕ್ಕಿನ ಕಿರಣಗಳಲ್ಲಿ ದೇವರ ಐದು ರೂಪಗಳಿವೆ, ಐದು ರೂಪಗಳಿವೆ. ಆ ಐದು ರೂಪಗಳು ಯಾವುದು ಯಾವುದು ಅಂದ್ರೆ, ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಇಷ್ಟು ರೂಪಗಳು. ಇದನ್ನು ಏನಂತಾರೆ, ಮಧುವಿದ್ಯಾ ಅಂತ ಕರೀತಾರೆ. ಅದರ ಕುರಿತು ಚೂರು ಪರಿಚಯ ಮಾಡಿಕೋಬೇಕು ನಾವು, ಅವಾಗ ಈ ಶಬ್ದ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ಹೇಳುತ್ತಾರೆ, ಆ ಸೂರ್ಯ ಮಂಡಲದಲ್ಲಿರುವಂತ, ಇಲ್ಲಿ ಸಾಮಾನ್ಯ ಹೊರಗಿನ ಚಿತ್ರಣ ಏನು, ಜೇನು ಹುಳ ಇರುತ್ತೆ, ಅವೆಲ್ಲ ಗೂಡಿನಲ್ಲಿ ಜೇನು ಅಂದ್ರೆ ಜೇನು ತಂದಿಡಲ್ಲವು, ಅವೇನು ಮಾಡುತ್ತೆ, ಪುಷ್ಪದಲ್ಲಿರುವ ಮಕರಂದವನ್ನ ತೆಗೆದುಕೊಂಡು ಬಂದು ಗೂಡಿನಲ್ಲಿ ಇಡುತ್ತೆ. ಇಟ್ಟಾಗ ಸೂರ್ಯನ ರಶ್ಮಿ ಬೀಳತಾ ಇರುತ್ತೆ. ಆ ಬಿಸಿಗೆ ಪಾಕ, ಆ ಬಿಸಿಗೆ ವಿಶೇಷವಾದ ಒಳಗಿರುವಂತಹ ಮಕರಂದ ಪಾಕ ಆಗುತ್ತೆ, ಅದು ಜೇನಾಗುತ್ತೆ, ಆ ಜೇನನ್ನ ಎಲ್ಲ ಸವಿಯುತ್ತೆ. ಇಷ್ಟು ಅದರ ರಹಸ್ಯ. ಅಲ್ಲೂ ಕೂಡ ನೀವು ಆ ಜೇನಿನ ಗೂಡಿನ ಪರಿಚಯ ನಿಮಗೆ ಇದೆಯೋ ಇಲ್ಲವೋ ಶಾಸ್ತ್ರಕಾರರು ಮಾಡಿಕೊಡುತ್ತಾರೆ, ಪ್ರಾಕ್ಟಿಕಲ್ ಆಗಿ ನೀವು ನೋಡಬಹುದು. ಅದಕ್ಕೆ ಐದು ತೂತಿರುತ್ತೆ, ಜೇನಿನ ಗೂಡಿಗೂ ಐದು ತೂತಿರುತ್ತೆ. ಐದು ತೂತಿರುತ್ತೆ, ಐದು ಕಡೆ ಹುಳಗಳಿರುತ್ತೆ. ಅಲ್ಲಿ ರಹಸ್ಯ ನೋಡಿ, ಒಂದು ಹುಳ ಇನ್ನೊಂದು ಒಂದು ತೂತಿಗೆ ಎರಡು ಹುಳ ದೊಡ್ಡದಿರುತ್ತೆ, ಅದರ ಎಲ್ಲ ಚಿಕ್ಕ ಚಿಕ್ಕ ಹುಳಗಳು ಸೇರಿ ಒಂದು ತೂತಲ್ಲಿ ತಮಗೆ ಬಂದದ್ದೆಲ್ಲ ಇಡತಾ ಇರುತ್ತೆ. ಇವಾಗ ನಾವಿರ್ತೇವೆ, ಪಕ್ಕದಲ್ಲೇ ನಮ್ಮವರೇ ಬ್ರಾಹ್ಮಣರಿದ್ರು, ಮನೆಯಲ್ಲಿ ಸಕ್ಕರೆ ಆಗೋಯ್ತು, ಯಾರೋ ಬಂದ್ರು, ಅಂಗಡಿ ಎಲ್ಲ ಮುಚ್ಚಿತ್ತು, ಏನ್ ಮಾಡ್ತೀವಿ, ಪಕ್ಕ ಮನೆಗೆ ಲೋಟ ತಗೊಂಡು ಹೋಗ್ತೀವ, ಒಂದು ಲೋಟ ಸಕ್ಕರೆ ಕೊಡಿ ನಾಳೆ ಕೊಡ್ತೀವಿ ಅಂತೇಳಿ ಮಾಮೂಲಾಗಿ ಇರುತ್ತಲ್ವಾ ಎಕ್ಸ್ಚೇಂಜ್. ಇಲ್ಲಿ ಹಾಗಿಲ್ಲ, ಒಂದು ತೂತಲ್ಲಿರುವ ಆ ಜೇನು ಹುಳಗಳು ಇನ್ನೊಂದು ತೂತಿಗೆ ಸ್ವಲ್ಪ ಜೇನು ಕೊಡಿ ಕೇಳಲ್ಲ. ಯಾಕೆ, ಇವರದ್ದೇ ಬೇರೆ ಅವರದ್ದೇ ಬೇರೆ, ಕಂಪಾರ್ಟ್ಮೆಂಟ್ಸೇ ಬೇರೆ. ಒಂದು ಹುಳ ಇನ್ನೊಂದು ಗೂಡಿಗೆ ಬರಲ್ಲ, ಆ ತೂತಿಗೆ ಬರಲ್ಲ. ಐದು ಕಡೆ ಹುಳಗಳು ಐದು ರೀತಿಯಾಗಿ ಇರುತ್ತೆ, ಗುಂಪು ಮೇಲ್ನೋಟಕ್ಕೆ ಎಲ್ಲಾ ಮುತ್ತಿದಂತೆ ಇರುತ್ತೆ, ಬೇರೆ ಬೇರೆನೆ. ಅವೆಲ್ಲವೂ ಕೂಡ ಆಯಾ ಪುಷ್ಪದಲ್ಲಿ ಮಕರಂದವನ್ನ ತರುತ್ತೆ, ಇಲ್ಲಿಡತ್ತೆ. ಆ ಮಕರಂದ ತರೋದು ಹೇಗೆ ತರುತ್ತೆ ಅಂದರೆ ಆಯಾ ಪುಷ್ಪಗಳಿಗೆ ಹೋದಾಗ ಆ ಪುಷ್ಪಗಳಲ್ಲಿ ಮಕರಂದ ಏನು ಜಿಗಟಾಗಿ ಮಕರಂದ ಇರುತ್ತಲ್ಲ ರೆಡಿಮೇಡ್ ಆಗಿ ಸಿಗಲ್ಲ. ಅದಕ್ಕೆ ಯಾವ ಹೂವನ್ನ ತಗೊಂಡ್ರು ಕೂಡ ನಿಮಗೆ ಅಲ್ಲಿ ಏನಾದರೂ ದ್ರವ ಪದಾರ್ಥ ಕಾಣುತ್ತಾ? ಏನಿಲ್ಲ, ಡ್ರೈ ಆಗಿರುತ್ತೆ. ಒಳಗೇನಿರುತ್ತೆ? ದಳಗಳು, ಒಳಗೆ ಮಧ್ಯೆ ಗಂಟಾದ ಭಾಗ ಗಡ್ಡೆ, ಅಲ್ಲಿ ಈ ಪರಾಗಗಳಿರುತ್ತೆ. ಹಳದಿಯಾದ ಪುಡಿ 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 ಆಗಿರುತ್ತೆ ಎಲ್ಲ ಪರಾಗಗಳು. ಈ ಜೇನು ಹುಳ ಹೋಗಿ ಏನು ಮಾಡುತ್ತೆ? ಆ ಕಮಲದ ಪರಾಗಗಳನ್ನ, ರೇಣುಗಳನ್ನ ಆಶ್ರಯ ಮಾಡಿ ಒಂದೊಂದು ರೇಣುವನ್ನ ಒಡೆಯುತ್ತೆ. ಒಡೆದರೆ ಅದರೊಳಗೆ ಮಕರಂದ ಇರುತ್ತೆ, ಅದರನ್ನ ಹೀರುತ್ತೆ. ಇಷ್ಟು ಪ್ರಾಸೆಸ್ ಇದೆ. ನಾವೇನು ಒಂದು 50 ರೂಪಾಯಿ ತಗೊಂಡು ಬಂದ್ಬಿಡ್ತೀವಲ್ಲ, ಬಾಟಲ್ ತಂದು ಸರಸರ ಸುರಿದು ಬಿಡ್ತೀವಿ, ಅದರ ಹಿಂದೆ ಆ ಹುಳಗಳ ಕಷ್ಟ ಎಷ್ಟಿದೆ. ಒಂದೊಂದು ಹುಳ ಹೋಗುತ್ತೆ, ಆ ಹೂವಲ್ಲಿ ಕೂಡುತ್ತೆ, ಆ ರೇಣುಗಳೆಲ್ಲ ಇದ್ದರೆ ಒಂದೊಂದನ್ನು ಒಡೆದು 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 ಅಲ್ಲಿರುವುದೆಲ್ಲ ಸಂಗ್ರಹ ಮಾಡಿ ಬಾಯಿಲಿಟ್ಟುಕೊಂಡು ಇಟ್ಕೊಂಡು ಇಟ್ಕೊಂಡು ಒಂದ್ಸಲ ತರ್ಲಿಕ್ಕಾಗಲ್ಲ. ನಮ್ದು ಏನು ಪ್ಯಾಕರ್ಸ್ ಅನ್ನು ಮೂವರ್ಸ್ ತರ ಎಲ್ಲ ಹೊಟ್ಟೋಗ್ಲಿಕ್ಕೆ ಆಗಲ್ಲ. ಒಂದು ಸಲ ಹೊಡಿಬೇಕು, ಬಾಯಿಲೆ ಹೊಡಿಯಂತ ತರಬೇಕು, ಇಡಬೇಕು, ಮತ್ತೆ ಹೋಗ್ಬೇಕು. ಎಷ್ಟು ಸಲ ತಿರುಗಾಡಬೇಕು? ಸೋದಾ ಕ್ಷೇತ್ರಕ್ಕೆ ಹೋಗಿದ್ದೀರಾ? ವಾದಿರಾಜರ ಕ್ಷೇತ್ರಕ್ಕೆ ಅಲ್ಲಿ ಸೇವಾ ಮಾಡಿದ್ದೀರಾ? ಅಲ್ಲ, ಸೇವಾ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಕಾಯಿ ಕಟ್ಕೊಂಡು ಸೇವಾ ಮಾಡ್ತಾರಲ್ಲ, ಈಗ ಸ್ವಲ್ಪ ಮಾಡಿದೇ ಆಗಿದೆ. ಏನ್ ಮಾಡ್ತಾರೆ? ಕಾಯಿ ಕಟ್ಕೊಂಡು ಮುಳುಗಿ ಅಲ್ಲಿ ಸುತ್ತು ಹಾಕಿ ಮತ್ತು ಮುಳುಗಿ 7 ಪ್ರದಕ್ಷಿಣೆ ಮಾಡುತ್ತಾರೆ. ಆ ಪ್ರದಕ್ಷಿಣೆ ಹಾಗೆಲ್ಲ ಹಾಕಬೇಕಾಗಿದ್ದು ನಾವೆಲ್ಲ ಹಾಕಿದ್ದು ಹೇಗೆ ಅಂದ್ರೆ, ಕಳದಿಂದ ಆ ಸೊಂಟಕ್ಕೆ ಕಾಯಿ ಕಟ್ಟಿಕೊಂಡು ಮುಳುಗಿ ನಂತರ ನಾಮ ಮುದ್ರೆ ಹಾಕೊಂಡು ಕಳಗೆಲ್ಲ ಪ್ರದಕ್ಷಿಣೆ ಮಾಡಿ ಹಾಗೆ ಚೂರು ಮೇಲೆ ಏರಿ ಬಂದು ಮಧ್ಯೆ ದೇವರಿರುವ ಮಂಟಪ ಎಲ್ಲ ಇದೆ ಅಲ್ಲಿ ಪ್ರದಕ್ಷಿಣೆ ಮಾಡಿ ಮತ್ತೂ ಚೂರು ಮೇಲಕ್ಕೆ ಏರಿ ರಮಾತ್ರಿವಿಕ್ರಮರಿಗೆ ಪ್ರದಕ್ಷಿಣೆ ಮಾಡಿ ಅಲ್ಲೆಲ್ಲ ಮುಗಿಸಿಕೊಂಡು ಕಳಗಿಳಿದು ಬಂದರೆ ಒಂದು ಪ್ರದಕ್ಷಿಣೆ, ಹಾಗೆ ಮತ್ತೊಂದು ಮುಳಗೆ ಹಾಕಿ 7 ಪ್ರದಕ್ಷಿಣೆ. ಏನಾಗುತ್ತೆ? ಕೈ ಕಾಲೆಲ್ಲ ಕೃಷ್ಣಾರ್ಪಣ ಆಗುತ್ತೆ. ಅದಕ್ಕೆ ಹಾಗಾದರೆ ಅಲ್ಲಿ ಯಾಕೆ ವಾದರಾಜ ದರ್ಶನ ಮಾಡ್ತಾ ಇರ್ತೀರಾ? ಇದ್ದಕ್ಕಿದ್ದಾಗ ಒಂದಕ್ಕೋ ಎರಡಕ್ಕೂ ಹೋಗ್ಬೇಕಾದ್ರೆ ಮೇಲೆ ಕೋಡಿ ಹೋಗ್ಬೇಕಲ್ಲಿ, ಎಲ್ಲೂ ಇಲ್ಲ, ಮೈ ಎಲ್ಲ ನಜ್ಜುಗುಜ್ಜಿ ಆಗ್ಬಿಡುತ್ತೆ. ಒಂದು ವಾರ ಇದ್ರೆ ಗೊತ್ತಾಗಲ್ಲ, ಮನೆಗೆ ಬಂದ ಸುತ್ತ ಮಲಗಿರ್ತೇವೆ. ಇದಕ್ಕೆ ಹೀಗಾದರೆ ಸತತ ಆ ಜೇನಿಗಾಗಿ ಆ ಮಕರಂದಕ್ಕಾಗಿ ಎಷ್ಟು ಸಲ ಓಡಾಡ್ತಾ ಓಡಾಡ್ತಾ ತರತ್ತೆ ಇಡತ್ತೆ ತರತ್ತೆ ಇಡತ್ತೆ ತರತ್ತೆ ಇಡತ್ತೆ, ಇಷ್ಟು ಮಾಡುತ್ತೆ ಆ ಜೇನು ಹುಳ. ಹಾಗೆ ದೇವತೆಗಳಿದ್ದಾರೆ, ಅವರೆಲ್ಲ ಏನು ಮಾಡುತ್ತಾರೆ ಅಂದರೆ, ಆ ಸೂರ್ಯ ಮಂಡಲವೇ ಜೇನಿನ ಗೂಡು, 5 ಕಡೆ ಇರುವಂತಹ ರಶ್ಮಿಗಳೇ ಆ ಜೇನಿನ ಗೂಡಿನ ತೂತುಗಳು. ಆ ತೂತುಗಳಲ್ಲಿ ಈ ದೇವತೆಗಳೇ ಯಾರು? ವಸು, ರುದ್ರ, ಆದಿತ್ಯರು, ಆದ ಮೇಲೆ ಮರುತ್ತುಗಳು, ಎಲ್ಲರೂ ಬ್ರಹ್ಮಾದಿ ದೇವತೆಗಳು ಬರ್ತಾ ಇದ್ದಾರೆ. ಅವರೇ ಜೇನು ಹುಳಗಳಂತೆ ಏನು ಮಾಡುತ್ತಾರೆ ಅಂದರೆ, ಎಲ್ಲರೂ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇತಿಹಾಸ ಪುರಾಣಗಳು, ಒಬ್ಬೊಬ್ಬರು ಒಂದೊಂದು ಹೂವಿಗೆ ಹೋಗ್ತಾರೆ. ಹೋಗಿ ಹೂವಿನಲ್ಲಿ ಹೇಗೆ ಪರಾಗಗಳ ರೇಣುಗಳು ಇರುತ್ತಲ್ಲ, ಆ ರೇಣುಗಳು ಅಂದ್ರೆ ಶಬ್ದಗಳು, ವೇದದಲ್ಲಿರುವ ಶಬ್ದಗಳನ್ನ ಒಂದೊಂದನ್ನ ಒಡಿತಾರೆ. ಒಡೆಯೋದು ಅಂದ್ರೆ ಅರ್ಥ. ಸತ್ಯಾತ್ಮತೀರ್ಥರು ಪ್ರವಚನ ಮಾಡುವಾಗ ಒಂದೊಂದು ಶಬ್ದಕ್ಕೆ 100 ಅರ್ಥ. ಭಂಡಾರಕರ ಸ್ವಾಮಿಗಳು ಅವರು 100 ಅರ್ಥ. ಬಹಳ ಜನ ಎಲ್ಲ ಸ್ವಾಮಿಗಳು 100 10 ಒಂದೇ ಶಬ್ದ ಹೇಗೆ ಒಡಿತಾರೆ ಒಡಿತಾರೆ ಒಡಿತಾರೆ, ದೇವರ ರೂಪಗಳ ವಿಚಾರ ತೆಗಿತಾ ತೆಗಿತಾ ಬರ್ತಾರೆ. ಹಾಗೆ ವೇದದ ಪರಾಗಗಳು ಶಬ್ದಗಳನ್ನ ಚೆನ್ನಾಗಿ ಒಡೆದು ದೇವರೆಂಬ ಅರ್ಥ ತೆಗೆದು 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 ಏನು ಮಾಡುತ್ತಾರೆ, ಹೇಗೆ ಆ ಮಕರಂದವನ್ನ ತೆಗೆದು ಗೂಡಲ್ಲಿ ಇಟ್ಟಂತೆ ದೇವತೆಗಳೆಲ್ಲ ಏನು ಮಾಡುತ್ತಾರೆ ಅಂದ್ರೆ, ಆ ಶಬ್ದದ ಅರ್ಥವನ್ನ ತೆಗೆದು ಸೂರ್ಯಮಂಡಲದಲ್ಲಿರುವ ದೇವರಲ್ಲಿ ನೀನಿಂಥವ 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 ಅಂತ ಆ ಮಕರಂದವನ್ನ ದೇವರಲ್ಲಿ ಉಪಾಸನೆ ಮಾಡ್ತಾ ಬರ್ತಾರೆ. ಅವರು ಮಾಡಿದ್ದಕ್ಕೇನು ಮಾಡ್ತಾರೋ ಹೇಳುತ್ತಾರೆ, ನೀನಿಂಥವ ಅಂತ ಉಪಾಸನೆ ಮಾಡಿದ ಕೂಡಲೇ ಇವರಲ್ಲಿ ಅಂತ ಗುಣ ಮೂಡತಾ ಬರುತ್ತೆ. ಹಾಗೆ ಎಷ್ಟೆಷ್ಟು ಗುಣಗಳು ಉಪಾಸನೆ ಮಾಡಬೇಕೋ ಅಷ್ಟೆಲ್ಲ ಮಾಡಿದ ಕೂಡಲೇ ಭಗವಂತ ಅವರಿಗೆ ದರ್ಶನ ಕೊಡತಾನೆ, ಅವರಿಗೆ ಆನಂದ ಆಗುತ್ತೆ. ಇವಾಗ ಏನ್ ಮಾಡಿದವರು, ಪಂಕಜ ಯಾವುದು ಪುಷ್ಪ, ವೇದಗಳೆಂಬ ಪುಷ್ಪ, ಆ ವೇದಗಳೆಂಬ ಪುಷ್ಪ ಅದರಲ್ಲಿ ಏನಿತ್ತು, ರಜ ಅಂದರೆ ಕಣಗಳಿದ್ದವು, ಅದನ್ನ ಶ್ರಯಣಾತ್ ಎಲ್ಲ ದೇವತೆಗಳು ವೇದಗಳೆಂಬ ಪುಷ್ಪಗಳ ವಿಶೇಷವಾದ ಕಣಗಳು ಶಬ್ದಗಳಲ್ಲಿರುವ ಭಗವದ್ ರೂಪದ ವಿಚಾರವನ್ನ ಆಶ್ರಯ ಮಾಡಿ ದೇವರ ಗುಣಗಳನ್ನ ಚಿಂತನೆ ಮಾಡಿ 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 ಒಳ್ಳೆ ಒಳ್ಳೆ ಗುಣಗಳು ಪಡ್ಕೊಂಡದ್ದರಿಂದ ಅಮೃತವನ್ನ ಪಡೆದರು, ಈ ಅರ್ಥ ಹೇಳ್ತಾರೆ. ಅಲ್ಲ, ಇಲ್ಲಿ ದೇವರ ಪಾದ ಪಂಕಜ ರಜಶ್ರಯಣಾತ್ ಅಂತ ಹೇಳಿದರಲ್ಲ, ಅಂದ್ರೆ ದೇವರ ಪಾದ ಅಂದ್ರೆ ಯಾವುದು, ದೇವರ ಪಾದ ಕಮಲ ಅಂದ್ರೆ ಯಾವುದು ಅಂದ್ರೆ ಯಾವುದು ಅಲ್ಲ, ವೇದಗಳೇ ದೇವರ ಪಾದ ಸ್ಥಾನ, ದೇವರ ಪಾದ. ದೇವರು ಎಲ್ಲಿ ಬಚ್ಚಿಟ್ಟುಕೊಂಡಿದ್ದಾರೆ ಅಂದ್ರೆ ಶ್ರೀನಿವಾಸ ಕಲ್ಯಾಣ ಹೇಳ್ತಾರೆ, ಸುವರ್ಣ ಪಾದುಕ ಗೂಹಿತ ಅಂಘ್ರಿಕ ಅಂತ, ಒಳ್ಳೆ ವರ್ಣಗಳಿಂದ ಕೂಡಿದ ಪಾದುಕೆಗಳಂತೆ ವೇದಗಳು. ಒಳ್ಳೆ ವರ್ಣಗಳು ಅಂದ್ರೆ ಸುವರ್ಣ ಅಂದ್ರೆ ಸುವರ್ಣ ಹೌದು, ಸು ಒಳ್ಳೆ ವರ್ಣ ವೇದಗಳು ಯಾವಾಗ್ಲೂ ಇರುವ ವರ್ಣ, ಅದಕ್ಕೆ ಸುವರ್ಣ ಅದು. ಅದಕ್ಕೆ ಅಂತ ವೇದಗಳಲ್ಲೇ ದೇವರ ಪಾದ ಬಚ್ಚಿಟ್ಟುಕೊಂಡಿದೆ, ಆ ವೇದಗಳೆಂಬ ದೇವರ ಪಾದ ಕಮಲದಲ್ಲಿರುವ ಆ ರಜಸ್ಸನ್ನ ಅಂದರೆ ದೇವರ ಗುಣಗಳೆಂಬ ರಜಸ್ಸನ್ನ ಆಶ್ರಯ ಮಾಡಿದ್ದರಿಂದ. ಅಂದರೆ ಒಟ್ಟಾರೆ ಮೊದಲಿಂದ ಹೇಳಿದ್ದೆ ಬಂತು, ದೇವರ ಗುಣಚಿಂತನೆಯನ್ನು ಮಾಡಿದ್ದರಿಂದ ದೇವತೆಗಳಿಗೆ ಅಮೃತ ಸಿಕ್ಕಿತು. ದೇವತೆಗಳು ಮಾಡಿದ್ದರಿಂದ ಸಿಕ್ಕಿತು, ದೈತ್ಯರು ದೇವರ ಗುಣಚಿಂತನೆ ಮಾಡಿಲ್ಲ, ವಿರುದ್ಧ ಮಾಡಿದ್ದರದಕ್ಕೆ ಅವರಿಗೆ ಅಮೃತ ಸಿಗಲಿಲ್ಲ. ಆದ್ದರಿಂದ ದೇವರ ಪಾದ ಪಂಕಜ ರಜಸ್ಸು ಅಂದ್ರೆ ಯಾವುದು ಅಂದರೆ ವೇದದಲ್ಲಿ ಬಂದಿರತಕ್ಕಂಥ ಭಗವಂತನ ಅಪರೂಪದ ಗುಣಗಳೇ ದೇವರ ಪಾದ ಪಂಕಜ ರಜಸ್ಸು. ಅದನ್ನ ಶಿರಸ್ಸಲ್ಲಿ ತಲೆಯಲ್ಲಿ ಧಾರಣೆ ಮಾಡಿದರಂತೆ, ದೇವರ ಗುಣಗಳನ್ನು ಸತತ ಚಿಂತನೆ ಮಾಡಿದ್ರು ದೇವತೆಗಳು. ಆದ್ದರಿಂದ ಅವರಿಗೆ ಭಗವಂತ ಅಮೃತವನ್ನ ಕೊಟ್ಟ. ಅಮೃತ ಅಂದ್ರೆ ಏನು ಅಂದ್ರೆ ದೇವರ ಹೆಸರೇ ಅಮೃತ, ತಾನೇ ಅವರಿಗೆ ಸಿಕ್ಕ ಅಂತ ಹೇಳ್ತಾ ಇದ್ದಾರೆ. ಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ.